ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲು ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮದು ವಂದನೆಗಳು ಸಲ್ಲಿಸುತ್ತ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಒಂದು 5ನೇ ವಾಲ್ಯೂಮ್ನ ಇವತ್ತು ಸ್ಟಡಿ ಮಾಡೋಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಕಳೆದ ಒಂದು ವಾರಗಳಲ್ಲಿ ನಾವು ಚಾಪ್ಟರ್ ನಂಬರ್ 9ನ ಮುಗಿಸಿದ್ರಿ. ಸೊ ಈ ವಾರ ಚಾಪ್ಟರ್ ನಂಬರ್ 10 ಏನಪ್ಪ ಅಂತಂದರೆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಅದನ್ನು ಏನು ಮಾಡೋಣ ಓದೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 249, ಕನ್ನಡದಲ್ಲಿ ಪೇಜ್ ನಂಬರ್ 154. ಯಾರೋ ಸಹೋದರ ಸಹೋದರಿಗಳು ಅದನ್ನು ಓದಂಗಿದ್ರೆ ಅವ್ರ ಕೈಗಳನ್ನ ಎತ್ತರೆ ಅವಕಾಶ ಹೇಳ್ಕೊಡೋಕೆ ಅನುಕೂಲ ಆಗೋದು.
ಸ್ವಸ್ಥ ಮನಸ್ಸಿನ ಆತ್ಮ. ಕರ್ತನ ಜನರಲ್ಲಿರುವ ದೇವರ ಆತ್ಮವು ಭಯದ ಆತ್ಮವನ್ನು ಹೊಡೆದೋಡಿಸುತ್ತದೆ. ಮಾನವ ಜಾತಿಯು ಸಾಮಾನ್ಯವಾಗಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ದೃಢವಾಗಿರುವುದಿಲ್ಲ. ಪವಿತ್ರಾತ್ಮನು ಯಾವ ಅರ್ಥದಲ್ಲಿ ಸ್ವಸ್ಥ ಮನಸ್ಸಿನ ಆತ್ಮನಾಗಿರುತ್ತಾನೆಂಬುದರ ತಿಳುವಳಿಕೆ ಈ ಫಲಿತಾಂಶವನ್ನು ಉತ್ಪತ್ತಿ ಮಾಡುವ ಕಾರ್ಯಾಚರಣೆ. ಸ್ವಸ್ಥ ಮನಸ್ಸಿನ ನಿದರ್ಶನಗಳು. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. 1 ತಿಮೊಥಿ 1:7.
ಓಕೆ,
ಭಾಷೆಯ ಎಲ್ಲಾ ನಿಯಮಗಳ ಪ್ರಕಾರ ಹೇಡಿತನದ ಆತ್ಮವನ್ನು ಮತ್ತೊಂದು ಆತ್ಮಕ್ಕೆ ವಿರೋಧವಾಗಿ ಇಲ್ಲಿ ಇಡಲಾಗಿದೆ. ಪ್ರೀತಿಯ ಶಕ್ತಿಯ ಸ್ವಸ್ಥ ಮನಸ್ಸಿನ ಆತ್ಮವು ಒಂದು ವ್ಯಕ್ತಿಯಾಗಲಿ 3 ವ್ಯಕ್ತಿಗಳಾಗಲಿ ಆಗುವುದಾದರೆ ಭಯದ ಆತ್ಮವನ್ನು ಸಹ ಒಂದು ವ್ಯಕ್ತಿಯಾಗಿ ಪರಿಗಣಿಸಬೇಕಾಗುತ್ತದೆ. ಅಂತಹ ವ್ಯವಸ್ಥೆಯ ತಪ್ಪು ಭ್ರಮೆಯ ವಾದಕ್ಕೆ ಕೇವಲ ನಿರಾಧಾರವೆಂಬುದಕ್ಕಿಂತ ಹೆಚ್ಚಿನ ಏಳಿಕೆಯ ಅಗತ್ಯವಿಲ್ಲ.
ಥ್ಯಾಂಕ್ ಯು. ಸದ್ಯ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸಗಳೇ ನೋಡ್ಬೇಕಾದ್ರೆ ಇದರಲ್ಲಿ ಏನಪ್ಪ ಇದೆ ಸಬ್ ಹೆಡಿಂಗ್ಸ್ ಅಂದರೆ ದ ಸ್ಪಿರಿಟ್ ಆಫ್ ಗಾಡ್ ಇನ್ ಇಸ್ ಪೀಪಲ್ ಕ್ಯಾಶ್ಡ್ ಔಟ್ ದ ಸ್ಪಿರಿಟ್ ಆಫ್ ಫಿಯರ್. ದೇವರ ಪವಿತ್ರಾತ್ಮ ದೇವ್ರ ಮಕ್ಕಳಲ್ಲಿದ್ದರೆ ಏನು ಕೆಲಸ ಮಾಡ್ತಾರಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ ಒಂದು ಒಂದು ಪ್ಯಾರಾಗ್ರಾಫಲ್ಲಿ ಡೀಲ್ ಮಾಡಿದೆ. ಏನಪ್ಪ ಅಂತಂದರೆ ಅದು ದೇವ್ರ ಮಕ್ಕಳಲ್ಲಿ ಭಯದ ಒಂದು ಎಂತಾರೆ ಒಂದು ಆತ್ಮನ ಏನು ಮಾಡ್ತಾರೆ ಹೊಡೆದೋಡಿಸ್ತದೆ ಅಂತೆ. ಅದರ ಹೇಗೆ ಏನು ಯಾವ ರೀತಿ ಅದರ ಅದನ್ನು ನೋಡೋಣ. ನೆಕ್ಸ್ಟ್, ಮ್ಯಾನ್ಕೈಂಡ್ ಇನ್ ಜನರಲ್ ಅನ್ಸೌಂಡ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಅದರ ಸೊ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತ ಏನು ಹೇಳ್ತಾರೆ ಕನ್ನಡದಲ್ಲಿ ಏನ್ರಿ ಏನು ಹೇಳ್ತಾರೆ ಸೌಂಡ್ ಮೈಂಡ್ಗೆ
ಮನಸ್ಸು
ಸ್ವಸ್ಥ ಮನಸ್ಸಿನ ಆತ್ಮ. ಓಕೆ
ಮನಸ್ಸಿನ
ಸರಿ, ನೋಡ್ಬೇಕ್ರೆ ಏನ್ರಿ ಇದು ಸ್ವಸ್ಥ ಮನಸ್ಸಿನ ಆತ್ಮ ಏನು ಅಂದರೆ ಇಡೀ ಲೋಕದಲ್ಲೆಲ್ಲ ಏನಪ್ಪ ನೋಡಿಸಿದ್ರೆ ಇದು ಯಾರಿಗೆ ಈ ಸ್ವಸ್ಥ ಒಂದು ಬುದ್ಧಿಯ ಆತ್ಮ ಇಲ್ವೋ ಅವ್ರಿಗೆಲ್ಲರಿಗೂ ಏನಾಗಿದೆ ಅಂದರೆ ಒಂದು ಸ್ಪಿರಿಟ್ ಆಫ್ ಕನ್ಫ್ಯೂಷನ್ ಏನಾಗಿದೆ ದ ಮೆಂಟಲಿ ನಾಟ್ ಸೌಂಡ್ ಅಂತ ಹೇಳ್ತಾರೆ. ಅಂದರೆ ಏನರ್ಥ ಅಂದರೆ ದೇವರು ಮನುಷ್ಯನ ಸೃಷ್ಟಿ ಮಾಡಬೇಕಾದ್ರೆ ಯಾವ ಒಂದು ಸ್ವರೂಪದಲ್ಲಿ ಯೋಗ್ಯವಾಗಿದ್ನೋ ಆ ಥರ ಮನುಷ್ಯನ ಸ್ಥಿತಿಗತಿಗಳು ಇವತ್ತು ಲೋಕದಲ್ಲಿ ಇಲ್ಲ ಅಂತಂದ್ಬಿಟ್ಟು. ನೆಕ್ಸ್ಟ್ ಸಬ್ಬಿಡಿಂಗ್ ಏನಪ್ಪ ಅಂದರೆ ದ ಸೆನ್ಸ್ ಇನ್ ವಿಚ್ ದ ಹೋಲಿ ಸ್ಪಿರಿಟ್ ಇಸ್ ದ ಸ್ಪಿರಿಟ್ ಆಫ್ ಸೌಂಡ್ ಮನ್ ಯಾವ ರೀತಿ ಪವಿತ್ರ ಆತ್ಮ ಏನ್ರಿ ಒಂದು ಸಮಾಧಾನದ ಆತ್ಮ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಯಾವ ಥರಪ್ಪ ಇದು ಅಂತ ಬಂದು ಮಾಡಿದೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆಮೇಲೆ ದ ಆಪರೇಷನ್ಸ್ ಪ್ರೊಡ್ಯೂಸಿಂಗ್ ದ ರಿಸಲ್ಟ್ ಯಾವ ಥರ ಇದು ಕ್ರಿಯೆ ಮಾಡ್ತಾರೆ ಇದರಿಂದ ಕ್ರಿಯೆಗಳಿಂದ ಯಾವ ಥರ ದೇವರು ಎದುರು ನೋಡೋಂಥ ಒಂದು ಪದಗಳೇನು ಮಾಡ್ತಾರೆ ಇದು ತರ್ತದೆ ಅಂತ. ಆಮೇಲೆ ಎವಿಡೆನ್ಸ್ ಆಫ್ ದ ಸ್ಪಿರಿಟ್ ಆಫ್ ಅ ಸೌಂಡ್ ಮೈಂಡ್ ಅವರಲ್ಲಿ ದೇವ್ರ ಮಕ್ಕಳಲ್ಲಿ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇದೆ ಅಂತಂದ್ಬಿಟ್ಟು ಇದಕ್ಕೆ ಪ್ರೂಫ್ ಏನಪ್ಪಾ ಅಂತಂದ್ಬಿಟ್ರೆ ಅದು ನೋಡಿಸ್ತಾ ಇದ್ರೆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತಂದ್ಬಿಟ್ಟಿದ್ರೆ ಅದಕ್ಕೆ ಆ ವಾಕ್ಯನ ಓದಿದ್ರೆ 2 ತಿಮೊಥಿ 1:7ರಲ್ಲಿ ದೇವರು ನಮಗೆ ಭಯ ಹೇಡಿತನದ ಆತ್ಮ ಕೊಡ್ದಿರ ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಲ್ವರ ಶಿಕ್ಷಣ ಆತ್ಮ ಅಂದರೆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತ ಹೇಳ್ತಾರೆ. ಸರಿ, ಈ ವಾಕ್ಯದಲ್ಲೇ ನಮ್ಮ ಓದಿದ ತಕ್ಷಣ ನಮಗೆ ಜನ್ರಲಾಗಿ ಬರೋಂಥ ಪಿಕ್ಚರ್ ಏನಪ್ಪ ಅಂದರೆ ದೇವ್ರು ಏನು ಮಾಡ್ತಿದ್ರೆ ಎರಡು ವಿಧವಾದಂಥ ಆತ್ಮಗಳಿಗೆ ಕಂಪ್ಯಾರಿಸನ್ ನೋಡಿಸ್ತಾ ಇದ್ದಾರೆ ಒಂದು ಡಿಫ್ರೆನ್ಸಸ್ ಏನು ಮಾಡ್ತಾರೆ ನೋಡಿಸ್ತಾ ಇದ್ದಾರೆ ಅಂತ ನಮ್ಗೆ ಏನಂತೆ ಕಾಂಟ್ರಾಸ್ಟ್ ಅಂದ್ರೆ ಅದಕ್ಕೆ ನಮಗೆ ಈ ವಾಕ್ಯದಲ್ಲಿ ಕ್ಲೀನ್ ಆಗುತ್ತೆ ಅಂದರೆ ದೇವರು ನಮಗೆ ಹೇಡಿತನದ ಆತ್ಮ ಕೊಡ್ತಾರೆ. ಹಂಗಾದ್ರೆ ಹೇಡಿತನದ ಆತ್ಮ ಒಂದಿದೆ ಭಯ ಭೀತಿಯ ಒಂದು ಆತ್ಮ ಏನಾಗಿದೆ ಇದೆ ಈ ದೇವ್ರು ನಮ್ಗೆ ಏನು ಮಾಡಿದ್ರು ಇದನ್ನು ಕೊಟ್ಟಿಲ್ವಂತೆ ಇದಕ್ಕೆ ಆಪೋಸಿಟ್ ಆಗಿರೋದು ಯಾವುದಪ್ಪ ಅಂತಂದರೆ ಏನ್ರಿ ಒಂದು ಪ್ರೀತಿ ಶಿಕ್ಷಣಗಳ ಆತ್ಮ ನಮ್ಗೆ ಏನು ಮಾಡೋರೆ ಪ್ರೀತಿ ಶಕ್ತಿ ಮತ್ತು ಶಿಕ್ಷಣಗಳ ಆತ್ಮ ನಮ್ಗೆ ಏನು ಮಾಡೋ ದೇವ್ರು ನಮಗೆ ದಯ ಪಾಲಿಸಿದ್ದಾರೆ ಅಂತ ಹೇಳ್ತಾರೆ ಅಲ್ವರ. ಹಾಗಾದರೆ ಏನಪ್ಪ ಅಂದರೆ ಈ ಪವಿತ್ರ ಆತ್ಮನ ಒಂದು ವ್ಯಕ್ತಿ ಅಂತ ಕಂಪೇರ್ ಮಾಡಿ ಯಾರು ಹೇಳ್ತಾರೋ ಅವ್ರಿಗೆ ಈ ವಾಕ್ಯ ತುಂಬ ಏನಾಗಿದೆ ಏನರ ಒಂದು ವಿಚಿತ್ರವಾಗಿ ಅನ್ನಿಸ್ಬೋದು ಅಲ್ವರ. ಹೆಂಗೆ ಅಂತಂದರೆ ಪವಿತ್ರ ಆತ್ಮ ಒಂದು ವ್ಯಕ್ತಿ ಆದಂತಂದರೆ ಅಂದ ಭಯದ ಆತ್ಮ ಅಂದರೆ ಒಂದು ವ್ಯಕ್ತಿನ, ಆಮೇಲೆ ಹೇಡಿತನದ ಆತ್ಮ ಅಂದರೆ ಒಂದು ವ್ಯಕ್ತಿನ, ಅದೇ ಥರ ಬಲ ಅದು ಒಂದು ವ್ಯಕ್ತಿನ, ಆಮೇಲೆ ಏನ್ರಿ ಪ್ರೀತಿ ಒಂದು ಆತ್ಮ ಅದೊಂದು ವ್ಯಕ್ತಿನ, ಶಿಕ್ಷಣಗಳ ಆತ್ಮ ಅದು ಇನ್ನೊಂದು ವ್ಯಕ್ತಿನ ಅಲ್ವರ? ಖಂಡಿತವಾಗಿ ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಲ್ವರ? ಒಂದು ಪವಿತ್ರ ಆತ್ಮ ಬಂದ್ಬಿಟ್ಟು ಒಂದು ವ್ಯಕ್ತಿ ಅಂತಂದರೆ, ಈ ಪವಿತ್ರ ಆತ್ಮಗಳಿಗೆ ಇಷ್ಟೊಂದು ಒಂದು ಕ್ಯಾಟಗರಿ ಕೊಟ್ಟಿದೆಯಲ್ಲ, ಹಂಗದ್ ಇವೆಲ್ಲ ಏನೋ ಇವೆಲ್ಲ ಬೇರೆ ಬೇರೆ ವ್ಯಕ್ತಿಗಳ? ಖಂಡಿತವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನೊಳಗಡೆ ಏನ್ರಿ ಒಂದು ಸತಿಗೆ ಏನು ಮಾಡ್ಬೋದು ತುಂಬ್ಕೊಬೋದು ಅಲ್ವರ? ಆದರೆ ಒಂದೇ ವ್ಯಕ್ತಿ ಹಲವಾರು ಮನುಷ್ಯರಲ್ಲಿ ಅಟ್ ಎ ಟೈಮ್ ಹೆಂಗೆ ತುಂಬ್ಕೊಳಕ್ಕೆ ಸಾಧ್ಯ? ಸಾಧ್ಯನಾ ಅಂತಲೇ ಖಂಡಿತವಾಗ ಸಾಧ್ಯ ಇಲ್ಲ. ನೋಡಿ, ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತ ಎಷ್ಟೋ ದೆವ್ವಗಳನ್ನ ಹೊಡೆಸಿದ್ರು. ಒಂದು ಮನುಷ್ಯನಲ್ಲಿ ಹಲವಾರು ದೆವ್ವಗಳೇನಾಗಿತ್ತು ತುಂಬಿಕೊಂಡಿತ್ತು ಅದರ ಅಂದರೆ, ಒಂದು ಮನುಷ್ಯನಲ್ಲಿ ಅನೇಕ ಅಶುದ್ಧ ಆತ್ಮಗಳೇನಾಗಿತ್ತು ತುಂಬಿಕೊಂಡಿತ್ತು. ಆದರೆ ಎಲ್ಲೂ ಬಂದ್ಬಿಟ್ಟು ಬೈಬಲಲ್ಲಿ ಏನ್ರಿ ಅಶುದ್ಧ ಆತ್ಮ, ಒಂದು ಅಶುದ್ಧ ಆತ್ಮ ಅಟ್ ಎ ಟೈಮಲ್ಲಿ ಹಲವಾರು ಮನುಷ್ಯರಲ್ಲಿ ತುಂಬಿಕೊಂಡು ಅಂತ ರೆಕಾರ್ಡ್ ಏನಾಗಿಲ್ಲ ಬೈಬಲಲ್ಲಿ, ಎಲ್ಲೂ ಕೊಟ್ಟಿಲ್ಲ ಅಲ್ದರ? ಹಂಗಂದ್ರೆ ಇದ್ರಲ್ಲಿ ನಮ್ಗೇನು ಪಾಯಿಂಟ್ ಸಿಗ್ತಾರೆ ಅಂತಂದರೆ, ಒಂದು ಪವಿತ್ರಾತ್ಮ ಒಂದು ವ್ಯಕ್ತಿ ಆದರೆ ಒಂದು ವ್ಯಕ್ತಿ ಒಂದು ಸತಿಗೆ ಒಬ್ರಲ್ಲಿ ಮಾತ್ರ ತುಂಬ್ಕೊಳಕ್ಕೆ ಸಾಧ್ಯನೇ ಹೊರತು ಹಲವಾರು ಜನದಲ್ಲಿ ತುಂಬ್ಕೊಳಕ್ಕೆ ಏನಿದೆ ಸಾಧ್ಯ ಇಲ್ಲ. ಅಟ್ ಎ ಟೈಮ್ ಒಂದೇ ಸತಿಗೆ ತುಂಬ್ಕೊಳಕ್ಕೆ ಸಾಧ್ಯನಾ? ಇಲ್ಲ ರೀ. ನೋಡ್ರಿ, ಯೇಸು ಕ್ರಿಸ್ತ ದೆವ್ವ ಓಡಿಸ್ಬೇಕಾದ್ರೆ ಏನಾಯ್ತು, ಆ ಒಂದು ದುಷ್ಟ ಆತ್ಮಗಳು ಆ ವ್ಯಕ್ತಿಯಿಂದ ಹೊರಗಡೆ ಬಂತು. ಹೊರಗಡೆ ಬಂದಿದ ಮೇಲೇ ಇನ್ನೊಬ್ಬರಲ್ಲ ಏನಾಗಿತ್ತು ಓದಿಕೆ ಅನುಮತಿ ಆಯ್ತು ಅಲ್ಲರ? ಎಲ್ಲಿಗೋಯ್ತು ಅಂದ್ರೆ ಹಂದಿಗಳಿಗೆ ಏನಾಯ್ತು ಹೋಯ್ತು ಅಲ್ಲರ? ಇಲ್ಲಿರ್ಬೇಕಾದ್ರೆ ಹಂದಿಗಳು ಆಯ್ತಾ? ಇಲ್ಲ. ಅಟ್ ಎ ಟೈಮ್ ಇಲ್ಲಿರ್ಬೇಕಾದ್ರೆ ಇನ್ನೊಬ್ರಲ್ಲಿ ಹೋಗೋದಿಕ್ಕೆ ಸಾಧ್ಯವಾಯ್ತಾ? ಇಲ್ಲ. ಆದರೆ ಇವತ್ತು ಲೋಕದಲ್ಲಿ ಇಡೀ ಸಭೆಗಳಲ್ಲಿ ಪವಿತ್ರಾತ್ಮ ಒಂದು ವ್ಯಕ್ತಿ ಅಂತ ನಂಬ್ತಾರೆ ಅದರ, ಅದರ ವ್ಯಕ್ತಿತ್ವ ಅಂತ ಅಂದ್ಬಿಟ್ಟಲ್ಲಿ ನಂಬಿ ಅದನ್ನು ಏನು ಮಾಡ್ತಾರೆ, ಒಂದು ತ್ರೈಕತ್ವ ಅಂತ ಆರಾಧನೆ ಮಾಡ್ತಾರೆ, ಅದೇ ಒಂದು ಸತ್ಯ ಅಂತ ಭಾವಿಸ್ತಾರೆ. ಇದು ಸಾಧ್ಯನಾ ಅಂದರೆ ಖಂಡಿತವಾಗಿಲ್ಲ ರೀ. ಅದು ಮಾತ್ರ ಅಲ್ಲ, ಬೈಬಲ್ನಲ್ಲಿ ದೇವರು ಪವಿತ್ರಾತ್ಮನ ಎಲ್ಲರ ಮೇಲೂ ಸುರಿಸ್ತಾರೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿನಿಂದಪ್ಪ ಸುರಿಸೋದಿಕ್ಕೆ ಸಾಧ್ಯ? ಅಳ್ತೆ ಹೇಳ್ದಿರ ಕೊಡಿದ್ರು ಅಂತ ಹೇಳ್ತಾರೆ ಅಲ್ಲರ? ಒಬ್ಬ ವ್ಯಕ್ತಿನ ಅಳ್ತೆ ಮಾಡೋಕ್ಕೆ ಸಾಧ್ಯನಾ ಅದರ ಏನ್ರಿ? ಖಂಡಿತವಾಗೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲೇ ನಮಗೆ ಬಹು ಕ್ಲಿಯರಾಗಿ ಪ್ರೂಫ್ ಇದೆ ಏನಪ್ಪ ಅಂದರೆ, ಇದು ಬಲ ಪ್ರೀತಿ ಶಿಕ್ಷಣಗಳ ಆತ್ಮ. ಸರಿ, ಏನು ಮುಂದಕ್ಕೆ ಹೋದ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅಮೃತ ಸಿಸ್ಟರ್ ಓದ್ತೀರಾ?
ಓದ್ತೀನಿ ಬ್ರದರ್. ಕರ್ತನ ಜನರು ಪವಿತ್ರಾತ್ಮ ಅಥವಾ ಪವಿತ್ರ ಪ್ರಭಾವ ಭರಿತರಾಗಿರುವ ಅನುಪಾತಕ್ಕೆ ಅನುಗುಣವಾಗಿ ಮತ್ತು ಅವುಗಳಿಂದ ಹೆಚ್ಚು ಹೆಚ್ಚಾಗಿ ವಿಕಸಿತರಾಗುವಷ್ಟಕ್ಕೆ ವಿಸ್ತಾರಗೊಳ್ಳುವಂತೆಯೇ ಅವರಲ್ಲಿ ಹೇಡಿತನದ ಆತ್ಮವು ಸಹ ಕ್ಷೀಣಿಸುತ್ತಾ ಬರುತ್ತದೆ. ಕ್ರೈಸ್ತರಲ್ಲಿರುವ ಹೇಡಿತನದ ಆತ್ಮನೆಂದರೆ ಅನುಮಾನದ ಆತ್ಮ. ಇದು ವಿಶ್ವಾಸದ ಕೊರತೆಯ, ಪವಿತ್ರಾತ್ಮನ ಕೊರತೆಯ ಗುರುತಾಗಿದೆ. ಹೇಡಿತನದ ಆತ್ಮವು ಆತ್ಮೀಕ ಸಂಗತಿಗಳಲ್ಲಿ ಕ್ರೈಸ್ತ ಬೆಳವಣಿಗೆಯ ಎಲ್ಲ ಲಕ್ಷಣಗಳಲ್ಲಿನ ವ್ಯಕ್ತಿಗತವಾಗಿಯೂ ಸಭೆಯಾಗಿಯೂ ಕಂಡುಬರುವ ಫಲದಾಯಕವಾದ ಕೆಟ್ಟತನದ ಮೂಲವಾಗಿದೆ. ಇದು ದೈಹಿಕ ಬಲಹೀನತೆಗಳಲ್ಲಿ, ದೌರ್ಬಲ್ಯಗಳಲ್ಲಿ ತನ್ನನ್ನು ಗುರುತಿಸಿಕೊಳ್ಳುತ್ತದೆ. ಪವಿತ್ರಾತ್ಮ ಭರಿತನಾದ ದೇವರ ಮಗುವನ್ನು ಆತನ ಸ್ವಂತ ಪ್ರಾಕೃತಿಕ ಸ್ವಭಾವಕ್ಕೆ ಹೋಲಿಸುವಾಗ ಆತನು ದೈತ್ಯನು, ಯಾಕೆಂದರೆ ಆತನ ಅಂಜಿಕೆಗಳು ತುಳಿದು ಹಾಕಲ್ಪಟ್ಟಿವೆ, ಆತನ ಹೃದಯವು ಸ್ಥಾಪಿತಗೊಂಡಿದೆ, ಆತನ ವಿಶ್ವಾಸವು ಬೇರು ಬಿಟ್ಟಿದೆ, ತಳವೂರಿದೆ, ಮತ್ತು ಆತನ ಆತ್ಮವು ಪರದೆಯೊಳಗೆ ಲಂಗರು ಹಾಕಲ್ಪಟ್ಟು ಭದ್ರವಾಗಿದೆ. ಹೀಗಾಗಿ ತೊಂದರೆ ಎಂಬ ಬಿರುಗಾಳಿಯು ಬೀಸುವಾಗ ಆತನು ವಿಪತ್ತಿನ ಬಂಡೆಗೆ ಅಪ್ಪಳಿಸದಂತೆ ತಡೆಹಿಡಿಯಲ್ಪಟ್ಟಿದ್ದಾನೆ. ಈ ರೀತಿಯಲ್ಲಿ ಪವಿತ್ರಾತ್ಮವನ್ನು ಹೊಂದಿದವರಿಗೆ ಶಕ್ತಿಯಾಗಿದೆ ಮತ್ತು ಶತ್ರುಗಳಿಗೆ ಇದು ಹಾಗಾಗೆ ವಿಸ್ಮಯನ್ನುಂಟು ಮಾಡುವುದಾಗಿದೆ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ದೇವರ ಪವಿತ್ರಾತ್ಮ ಯಾರು ದೇವ್ರ ಮಕ್ಕಳಲ್ಲಿ ಇರ್ತದೋ ಅವರಲ್ಲಿ ಭಯ ಅಂತಂದ್ಬಿಟ್ಟು ಏನಾಗಿರಲ್ಲ ಇರಲ್ಲ ಅಲ್ವರ? ಅದಕ್ಕೆ ನಾವು ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮ ಭರಿತರಾಗಿರ್ತಾರೋ ಅಷ್ಟು ಹೆಚ್ಚಾಗಿ ನಮ್ಮಲ್ಲಿ ದೇವ್ರ ಮಕ್ಕಳು ಏನಾಗ್ತಾರೆ, ಧೈರ್ಯ ಏನಾಗಿರ್ತಾರೆ ತುಂಬಿರ್ತಾರೆ ಅದರ. ಏನು ಧೈರ್ಯ? ಸತ್ಯ ವಾಕ್ಯದ ಮೇಲಿರೋಂಥ ಧೈರ್ಯ ಅದರ. ಒಂದೇನ್ರಿ ಒಂದು ಕರೇಜ್ ಅದರ. ಎಂಥ ಶೋಧನೆ ಬರಲಿ, ಎಂಥ ವಿಪತ್ತು ಬರಲಿ, ಅದನ್ನು ಫೇಸ್ ಮಾಡೋಂಥ ಒಂದು ಧೈರ್ಯ ಏನಾಗ್ತದೆ ಅದರಲ್ಲಿ ಅಂದ್ರೆ ಹಠ ಮಾರಿ ಅಂತ ಒಂದು ಧೈರ್ಯ ಅಲ್ಲ, ಅದರ ಏನ್ರಿ ಒಂದು ದೇವರ ಮೇಲೆ ಇರೋಂಥ ಭರವಸೆ ಮೇಲೆ ಬಿಲ್ಡಪ್ ಆಗಿರೋಂಥ ಒಂದು ಏನ್ರಿ ಒಂದು ನಂಬಿಕೆಯನ್ನ ಬಿಲ್ಡಪ್ ಆಗಿರೋಂಥ ಅಂದ್ರೆ ಒಂದು ಧೈರ್ಯ ಅದರ. ಅದಕ್ಕೆ ಎಲ್ಲಿ ಡೌಟ್ ಇರ್ತದೋ ಅದರ ಅಲ್ಲಿರೋದೇನಪ್ಪ ಅಂದ್ರೆ ಭಯ. ಭಯ ಎಲ್ಲಿರ್ತಾರೋ ಅಲ್ಲಿ ಏನಿರ್ತಾರೆ ಒಂದು ಸಂದೇಹ ಇರ್ತಾರೆ. ಅದರ ಯಾವಾಗ ಸಂದೇಹ ಅಂತ ಬರ್ತಾರೋ ಅದೇನಪ್ಪ ಒಂದು ಟ್ರೇಡ್ ಮಾರ್ಕ್ ಅಂತಂದ್ರೆ ನಂಬಿಕೆ ಏನಾಗಿದೆ ಕೊರತೆ ಇದೆ. ಅದರ ಪವಿತ್ರ ಆತ್ಮದಲ್ಲಿ ಏನಾಗಿಲ್ಲ ಇನ್ನ ಹೆಚ್ಚಿನಾಗಿ ಅವರು ಬೆಳೆದಿಲ್ಲ ಅಂದ್ರೆ ಏನಂದ್ರೆ ದೇವರ ಸತ್ಯದ ವಾಕ್ಯದಲ್ಲಿ ಇನ್ನ ಬೇರು ನಿಂತಿಲ್ಲ, ಇನ್ನ ಏನಾಗಿಲ್ಲ ಅಷ್ಟೊಂದು ವೃದ್ಧಿಯಾಗಿ ಬಂದಿಲ್ಲ ಅಂತಂದ್ಬಿಟ್ಟು ಅಲ್ಲಿ ಅದು ಏನು ಸೂಚನೆ ಆಗಿದೆ. ಅಲ್ಲರ ಅದು ನೋಡ್ಬೇಕಾದ್ರೆ ಈ ಒಂದು ಭಯ ಏನಪ್ಪ ಯಾವ್ದಪ್ಪ ಎಲ್ಲಿಂದ ಬರ್ತಾರಪ್ಪ ಅಂತಂದ್ರೆ ಏನ್ರಿ ಒಂದು ಸ್ಪಿರಿಚುವಲ್ ಮ್ಯಾಟರ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಇಲ್ದಿರ್ಬೇಕ್ರೆ, ಕ್ರಿಶ್ಚಿಯಾನಿಟಿಲಿ ಬೆಳೆದಿರೆ ಇಲ್ದಿರ್ಬೇಕಾದ್ರೆ ಏನಾಗೋದು ಅಂದ್ರೆ ಈ ಒಂದು ಭಯ ಅಂತ ಏನಾಗೋದು ಅಲ್ಲಿ ಅಲ್ಲಿ ಭಯ ಅಲ್ವರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಅಂದ್ರೆ ಇದೇನಪ್ಪ ಅಂದ್ರೆ ಇದು ಇದಕ್ಕೆ ಸೋರ್ಸ್ ಯಾರಪ್ಪ ಅಂದ್ರೆ ಏನ್ರಿ ಒಂದು ಕೆಟ್ಟದ್ದ ಒಂದು ಒಂದು ಸೋರ್ಸ್ ಅಲ್ದರ. ಅದಕ್ಕೆ ದೇವ್ರ ಮಕ್ಕಳು ಏನಾಗಬೇಕು ಅಂತಂದ್ರೆ ಆದಷ್ಟು ಏನಾಗಬೇಕು ಅಲ್ಲಿ ಕ್ರಿಸ್ತನಲ್ಲಿ ಬೆಳೆಯೋದು ಇರಬೇಕು ಅದರ. ಸೊ ಇಂಡಿವಿಜುವಲ್ ಆಗಿ ಕೂಡ ಏನಾಗಬೇಕು ಅವ್ರು ಬೆಳಿಬೇಕು, ಸಭೆ ಕೂಡ ಏನಾಗಬೇಕು ಅಲ್ಲಿ ಬೆಳಿಬೇಕು ಅದರ. ಸೊ ಯಾರು ಒಂದು ಫಿಸಿಕಲ್ ವೀಕ್ನೆಸ್ಗಳು ಅದರ ಒಂದು ಡಿಸಬಿಲಿಟೀಸ್ ಅಂತ ಇರ್ತಾವೆ ಅದ್ರ ಮೇಲೆ ಯಾರು ತುಂಬ ಅಂತ ಡೌಟು ಫಿಯರ್ ಅಂತೆಲ್ಲ ಇರ್ತಾರೋ ಅವರಲ್ಲಿ ಏನಾಗಿರ್ತಾರೆ ಈ ಗುಣಗಳು ಹೆಚ್ಚಾಗಿ ಏನಾಗ್ತಾರೆ ಅಲ್ಲಿ ಕಾಣಿಸ್ತದೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಮಕ್ಳು ಏನಾಗಬೇಕು ಇದನ್ನು ನಂಬಿಕೆಯಲ್ಲಿ ಏನಾಗಿರ್ಬೇಕು ಅವರು ಅವರು ದೃಢವಾಗಿರಬೇಕು ಅಲ್ಲರ. ಅದಕ್ಕೆ ಇದೊಂದು ಬ್ರದರ್ ಒಂದು ಏನು ಹೇಳ್ತಾರೆ ಅದರ ಏನಪ್ಪ ಅಂತಂದರೆ ನಮ್ಮ ನೂತನ ಸೃಷ್ಟಿ ಆ್ಯಕ್ಚುಲಿ ಹಳೆ ಮನುಷ್ಯನಿಗಿಂತ ಎಷ್ಟೋ ಪವರ್ಫುಲ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ. ವಯಸ್ಸಿಗೆ ಕಂಪೇರ್ ಮಾಡಿದ್ರೆ ನೂತನ ಸೃಷ್ಟಿ ಅಂದರೆ ತುಂಬ ತುಂಬ ಚಿಕ್ಕದು ಅಲ್ವರ, ಅನುಭವ ತುಂಬ ಚಿಕ್ಕದು ಕಮ್ಮಿ. ಆದರೆ ಈ ಹಳೆ ಮನುಷ್ಯನಿಗೆ ಮುಂದೆ ನೋಡ್ದ ಅಂತಂದರೆ ಈ ನೂತನ ಸೃಷ್ಟಿನೇ ಹೆಚ್ಚಿನಾಗಿ ಅಂತ ಪವರ್ಫುಲ್ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಇದು ದೇವರಿಂದ ಬಂದಿರೋಂಥದ್ದು, ದೇವರಿಂದ ಬೆಳೆದಿರೋಂಥದ್ದು, ಇದು ದೇವರು ಒಂದು ಧೈರ್ಯ ಆತನ ಒಂದು ಬಲ ನಮ್ಗೇನು ಮಾಡಿ ದೇವರು ನಮಗೆ ಕೊಟ್ಟಿರೋದು. ಇದು ನಮ್ಮನ್ನ ಯಾವಾಗಪ್ಪ ಕಾಪಾಡ್ತದೆ ಅಂತಂದರೆ ನಮಗೆ ಜೀವನದಲ್ಲಿ ಬರುವಂಥ ಶೋಧನೆ ಸಂದರ್ಭದಲ್ಲಿ, ಕಷ್ಟ ಸಂಕಟಗಳಲ್ಲಿ, ಅದರ ಅಂದರೆ ನಮ್ಮ ವಿಪತ್ತುಗಳಲ್ಲಿ ನಾವು ಯಾವುದೇ ರೀತಿ ಚಂಚಲಗೊಂಡು ನಮ್ಮ ನಂಬಿಕೆ ಕಂಪ್ಲೀಟಾಗಿ ಜಜ್ಜೋಗಿ ಕುಗ್ಗೋಗಿ ಒಡೆದೋಗಿದ ರೀತಿಯಲ್ಲಿ ಸತ್ರಿಯಲ್ಲಿ ದುಡುವಾಗಿರುವಂಥ ರೀತಿಯಲ್ಲಿ ನಮ್ಗೆ ಏನು ಮಾಡ್ತಾರೆ ಇದು ಇದು ನಮ್ಮನ್ನ ಕಾಪಾಡ್ತಾವಂತೀರಿ ಅಂದರೆ. ಅದಕ್ಕೆ ದೇವ್ರು ಹೇಗೆ ಮಾಡೋದು ಈ ಒಂದು ಬಲ ಒಂದು ಆತ್ಮ ನಮ್ಗೆ ಏನು ಮಾಡುತ್ತೆ ಅಲ್ಲಿ ಅಲ್ಲಿ ಕೊಟ್ಟಿರೋದು ಅಲ್ಲರ. ಎಷ್ಟೋ ಸತಿ ದೇವ್ರ ಮಕ್ಕಳಿರೋ ನಂಬಿಕೆ ನೋಡ್ಬಿಟ್ಟು ಜನಗಳಿಗೆ ಏನಾಗಬೇಕಂತಾರೆ ಅತಿ ಆಶ್ಚರ್ಯ ಆಗಬೇಕಂತಾರೆ. ಆ ಥರ ದೇವರು ಒಂದು ಕ್ಯಾರೆಕ್ಟರ್ ದೇವ್ರ ಮಕ್ಕಳಿಗೆ ಏನಾಗ್ತಾರೆ ಕಾಣಿಸ್ತಾರೆ ಅಲ್ಲರ. ನಾನು ಒಂದು ವಾಕ್ಯ ಓದೋಣ, ಇಬ್ರಿಯ ಬರೆದ ಪತ್ರಿಕೆ ತೆಗೀರಿ ಅಂತೀನಿ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಒಂದು ಮಿನಿಟ್ ಬುಕ್ ಆಫ್ ಹೀಬ್ರೂಸ್ ಸಿಕ್ಸ್ ಚಾಪ್ಟರ್ ವರ್ಸ್ 16 ಇಂದ ಓದ್ಕೊಂಡ್ಬಂದು ನಿಂತೀನಿ. 16 ಇಂದ ಹಿಡ್ದು
ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹುಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು.
ದೇವರು ತನ್ನ ಮಾತನ್ನು ಆಣೆ ಇಟ್ಟು ಸ್ಥಿರಪಡಿಸಿದ್ರಂತೆ. ಯಾರಿಗೋಸ್ಕರ ಸ್ಥಿರಪಡಿಸಿದ್ರು ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ವಾಗ್ದಾನಕ್ಕೆ ಬಾಧ್ಯಸ್ಥರು ಏನಾಗಬೇಕಂತೆ ಅಲ್ಲಿ ದುಡುವಾಗಿರ್ಬೇಕು ಅಂತಂದ್ಬಿಟ್ಟು ಇನ್ನೂ ಸಿಗೋದ್ರೆ ನೋಡ್ತೀನಿ ಅಲ್ಲಿ ಏನಂತಾರೆ.
ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ
ವಾಗ್ದಾನದ ಫಲಕ್ಕೆ ಬಾಧ್ಯರಾಗೋರಿಗೆ
ಬಹುಸ್ಪಷ್ಟವಾಗಿ ತೋರಿಸಬೇಕೆಂದು
ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತೋರಿಸ್ಬೇಕು ಅಂತಂದ್ಬಿಟ್ಟು ಇದನ್ನ ಆಣೆಯಿಂದ ಏನ್ ಮಾಡೋದು ಸ್ಥಿರಪಡಿಸಿದ್ರು ಅಂತ ಹೇಳಿದ್ರು. ಇಲ್ಲಿ ಯಾವ ಆಣೆ ಬಗ್ಗೆ ಹೇಳ್ತಾರೆ ಅಂದ್ರೆ ಅಬ್ರಹಾಮ್ಗೆ ಆಣೆ ಇಟ್ಬಿಟ್ಟು ಹೇಳಿದ್ರಲ್ಲ ಆ ಆಣೆ ಆ ಕಾಲದಲ್ಲಿ ಇಟ್ಟಿದ್ದು ಯಾರಿಗೋಸ್ಕರ ಅಂದ್ರೆ ಅಬ್ರಹಾಮ್ಗೋಸ್ಕರ ಅಲ್ಲ ಅಂತಾರೆ. ಅಬ್ರಹಾಮ್ಗೆ ಅದ್ರಲ್ಲಿ ಸ್ವಲ್ಪನೂ ಚಂಚಲತೆ ಇಲ್ಲ. ಆದರೆ ವಾಗ್ದಾನಕ್ಕೆ ಬಾಧ್ಯಸ್ಥರಾಗೋರು ಯಾರಪ್ಪ ಅಂದರೆ ಸಭೆ 144,000 ಜನ. ಇವರು ದೇವ್ರ ವಿಚಾರದಲ್ಲಿ ಯಾವುದೇ ರೀತಿ ಸಂದೇಹ ಇರಬಾರ್ದು ಅಂದ್ಬಿಟ್ಟು ಸ್ಪಷ್ಟತೆ ಅವ್ರಿಗಿರಬೇಕು ಅಂತಂದ್ಬಿಟ್ಟು ದೇವರೇನು ಮಾಡಿದ್ರು, ವಾಗ್ದಾನ ಮಾಡಿದ್ರಂತೆ. ಇದು ಹೆಂಗಿದೆ ಅಂತೆ ಈ ವಾಗ್ದಾನ ನೋಡಿ ಅಂತೀನಿ. ಈ ಪ್ರಾಮಿಸ್ ಮಾಡಿರೋದು ಈ ದೇವರ ಮಾತು ಹೆಂಗಿದೆ ಅಂತೆ ಕಂಟಿನ್ಯೂ.
ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ ಎರಡು ನಿಶ್ಚಲವಾದ ಆಧಾರಗಳು ಇರುವ ಕಾರಣ
ಹೆಂಗಿದೆ, ನಾವು ಎಲ್ಲವನ್ನೂ ಬಿಟ್ಟು ಇದರ ನಿರೀಕ್ಷೆಯ ನಂಬಿಕೆನ ಇಟ್ಕೊಂಡ್ರಲ್ಲ, ಇದು ನಮ್ಗೆ ಹೆಂಗಿದೆ ಅಂತಂದರೆ ಒಂದು ಏನಂತಾರೆ, ನಿಶ್ಚಲವಾದಂಥ ಎರಡು ಇದೆ ಅಂತಂತ ಹೇಳ್ತಾರೆ ಅಲ್ವರ. ಏನದು ಓದಿ. ಹಾಂ,
ನಮಗೆ ಎರಡು ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು.
ನೋಡೋಣ. ಎರಡು ನಿಶ್ಚಲವಂತ ಇದೇನಪ್ಪ ಅಂದರೆ ಟೂ ಇಮ್ಯೂಟೇಬಲ್ ಪ್ರಾಮಿಸಸ್ ಅಂತ ಹೇಳ್ತಾರೆ. ಒಂದು ದೇವ್ರು ಮಾಡಿರೋಂಥ ಒಂದು ವಾಗ್ದಾನ, ಆಮೇಲೆ ದೇವ್ರು ಹೇಳಿದಂಥ ಮಾತು. ಇವೆರಡು ಕೆಲಸಗಳನ್ನ ದೇವ್ರ ಕೇಳಿ ಏನು ಮೀರೋದಿಕ್ಕಾಗಲ್ಲ. ಒಂದು ಪ್ರಾಮಿಸ್ ಮಾಡಿಬಿಟ್ರೆ ದೇವ್ರು ಮೀರೋದಿಕ್ಕೆಲ್ಲ, ಆಮೇಲೆ ದೇವ್ರು ತನ್ನ ಬಾಯಿನಲ್ಲಿ ಏನು ಮಾಡಲ್ಲ, ನುಡಿದಿದ್ದು ಮಾತನ್ನು ವಾಪಸ್ ಏನು ಮಾಡೋಕ್ಕಲ್ಲ, ಯಾವತ್ತೋ ತೊಗೊಳಕ್ ಹೋಗಲ್ಲ ಅಲ್ವರ. ಸೊ ಈ ಎರಡು ಏನ್ರೆ ಇಮ್ಯೂಟೇಬಲ್ ಪ್ರಾಮಿಸಸ್ ಅಂತ ಹೇಳ್ತಾರೆ, ಬದಲಾವಣೆಗೆ ಆಗದಿರೋಂಥ ದೇವರು ಇವೆರಡನ್ನು ಕೊಟ್ಟಿದ್ದು ಏನಕ್ಕೆ ಅಂದರೆ ನಮ್ಮ ನಂಬಿಕೆನಾಗಲಿ ದುಡುವಾಗಿರಲಿ ಅಂತ. ಆಮೇಲೆ ಕಂಟಿನ್ಯೂ. ಹಾಂ,
ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರಾದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ.
ನೋಡ್ರಾ ಇದು ಹೆಂಗಿದೆ ಅಂತೆ, ನಮ್ಮ ಜೀವನಕ್ಕೆ ಲಂಗರು ಥರ ಇದೆ ಅಂತ ಹೇಳ್ತಾರೆ. ಏನಪ್ಪ ಅಂದ್ರೆ ಲಂಗರು ಥರ ಅಂದರೆ ಏನ್ರಿ, ಆಂಕರ್ ಒಂದು ದೊಡ್ಡ ಹಡಗು, ಅದರ ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ. ಸಮುದ್ರದ ಸ್ಥಳದಲ್ಲಿ ನಿಲ್ಲಿಸ್ಬೇಕು ಹಡಗನ್ನ, ಹೆಂಗೆ ನಿಲ್ಲಿಸೋದು, ಅಷ್ಟು ದೊಡ್ಡ ಹಡಗನ್ನ ನಿಲ್ಲಿಸೋದಕ್ಕೆ ಸಾಧ್ಯನಾ ಅಂತಂದರೆ ಇಲ್ಲ ರೀ. ಅದಕ್ಕೆ ಏನು ಮಾಡ್ತಾರೆ, ಅದು ನಿಲ್ಲಬೇಕು ಅಂದ್ಬಿಟ್ಟು ಆ್ಯಂಕರ್ ಅಂತ ಬಿಡ್ತಾರೆ. ಅಷ್ಟು ಪವರ್ಫುಲ್ ರೀ ಅದು, ಹೋಗ್ಬಿಟ್ಟು ಆಳವಾಗಿ ಸಮುದ್ರದ ಒಳಗಡೆ ಬಂಡೆಯೊಳಗೆ ಏನು ಮಾಡ್ತಾರೆ ಕಚ್ಕೊತಾರೆ. ಅಂಥ ದೊಡ್ಡ ಹಡಗುನು ಕೂಡ ಅಲ್ಲಾಡದೆ ಇರ್ತಲ್ಲ, ಅಲ್ಲೇ ಸ್ಥಿರವಾಗಿರತ್ತಲ್ಲ ಮಾಡ್ತಾರೆ ರೀ ಅಂತೀನಿ. ಅದರ ಅಷ್ಟು ಪವರು ಆ ಲಂಗೂರಕ್ಕಿದೆ. ಇದೇ ರೀತಿ ದೇವ್ರು ಮಾಡೋಂಥ ವಾಗ್ದಾನ, ನಾವು ಯಾವುದೇ ರೀತಿ ಚಂಚಲ ಆಗಬಾರ್ದು, ಏನೇ ಶೋಧನೆ ಬಂದರೂ ಸರಿ ದೃಢವಾಗಿರಬೇಕು, ಸತ್ಯದಲ್ಲಿ ಸ್ಥಿರವಾಗಿರಬೇಕು ಅಂತಂದ್ಬಿಟ್ಟು ಇದು ನಮ್ಗೆ ಕೊಟ್ಟರಂತೆ. ಇದು ಯಾರಲ್ಲಿ ಮಾತ್ರ ಈ ನಂಬಿಕೆ ಅಧಿಕವಾಗಿ ಕಂಡುಬರೋದು ಅಂತಂದರೆ ದೇವ್ರ ಮಕ್ಕಳಲ್ಲಿ. ಯಾರೋ ಸತ್ಯದಲ್ಲಿ ಇರ್ತಾರೋ, ದೇವರು ಯಾರಿಗೆ ಪವಿತ್ರಾತ್ಮ ಕೊಟ್ಟಿರ್ತಾರೋ ಅವರಲ್ಲಿ ಈ ಒಂದು ಫೇತ್ ಏನಾಗ್ತಾರೆ ಕಾಣಿಸ್ತಾರೆ. ಯಾವಾಗ ಫೇತ್ ಕಾಣಿಸೋದು, ನಮ್ಮ ನಂಬಿಕೆ ಯಾವಾಗ ಡೆಮಾನ್ಸ್ಟ್ರೇಟ್ ಆಗೋದು ಗೊತ್ತಾ, ಎಲ್ಲ ಚೆನ್ನಾಗಿರ್ಬೇಕಾರಲ್ಲ ರೀ, ನಮಗೆಲ್ಲ ಸೌಕರ್ಯ ಇರ್ಬೇಕಾರೆ, ನಮಗೆಲ್ಲ ಏನೆಲ್ಲ ನೆನೆಸ್ಕೊಂಡ್ರೋ ಅದೆಲ್ಲ ನೆರವೇರ್ತಾ ಇರ್ಬೇಕಾರಲ್ಲ ರೀ, ನಾವು ನೆನೆಸ್ಕೊಂಡಿದ್ದೆಲ್ಲ ಆಪೋಸಿಟ್ ಆಗ್ಬೇಕಾರೆ ಏನ್ರಿ, ಆ ಟೈಮಲ್ಲಿ ನಮ್ಮ ನಂಬಿಕೆ ಏನಾಗಿರ್ಬೇಕು, ದುಡುವಾಗಿರ್ಬೇಕು ಅಂತಾರೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಅದಕ್ಕೇನು ಹೇಳ್ತಾ ಲಾಸ್ಟಲ್ಲಿ ಹೇಳ್ಬೇಕಾರೆ ಏನ್ರಿ, ಈ ಒಂದು ನಂಬಿಕೆ ದೇವ್ರ ಮಕ್ಕಳಲ್ಲಿ ಇರೋದು ನೋಡ್ಬಿಟ್ಟು ಈವನ್ ಶತ್ರುಗಳು ಕೂಡ ಏನಾಗ್ಬಿಡ್ತಾರೆ ಅಂತಾರೆ, ಆಶ್ಚರ್ಯ ಆಗ್ಬಿಡ್ತಾರೆ. ಅಂಥ ಒಂದು ಫೇತ್ ರೀ ಅಲ್ವರ. ನಾ ಬೈಬಲಲ್ಲಿ ಫೇತ್ ಬಗ್ಗೆ ಓದ್ಬೇಕಾರೆ ಏನು ಮಾಡ್ತೀರಿ, ಈಬ್ರಿಯ 11 ಚಾಪ್ಟರ್ ಫೇತ್ ವಾರಿಯರ್ಸ್ ಬಗ್ಗೆ ಓದ್ತೀರಿ, ಏನೇನು ನಂಬಿಕೆಗಳಲ್ವರ, ಎಂತೆಂಥ ಒಂದು ಧೈರ್ಯವಾಗಿ ದೇವ್ರ ಮಾರ್ಗಕ್ಕೆ ಏನಾಗ್ಬಿಟ್ರು ವಿಧೇಯರಾಗಿ ನಡ್ಬಿಟ್ರು ಅಂತಾರೆ. ಇದು ನೋಡ್ಬೇಕಾರೆ ಅತಿ ಆಶ್ಚರ್ಯ ಪಡೋಂಥ ವಿಚಾರಗಳು ಅದರ. ಏನಪ್ಪ ಈಗೂ ಕೂಡ ಇದ್ರ ಅದರ ಮೋಸ ಏನು ಮಾಡ್ತಂತೆ, ಫಾರೋನಿನ ಕುಮಾರತಿಯ ಮಗನಾಗಿದ್ದರೂ ಸರಿ, ನೆಕ್ಸ್ಟು ಸಿಂಹಾಸನಕ್ಕೆ ಬರಬೇಕಾಗಿದ್ದರೂ ಸರಿ, ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ದೇವ್ರ ಮಕ್ಕಳ ಜೊತೆಗೆ ಹಿಂಸೆ ಅನುಭವಿಸೋದಕ್ಕೆ ಏನು ಮಾಡ್ತಾನೆ, ಸಿದ್ಧವಾಗ್ತಾನೆ ಅದರ. ಯೋಶುವ ಏನ್ರಿ ಆ ಎರಿಕೋ ಪಟ್ಟಣ ಬೀಳಿಸಿದ್ದು ಏನ್ರಿ ನಂಬಿಕೆಯಿಂದಲೇ. ರಾಹಾಬು ಅದರ ಆ ಗೂಢಾಚಾರಗಳನ್ನ ಬಚ್ಚಿಟ್ಟಿದ್ದೇನ್ರಿ ನಂಬಿಕೆಯಿಂದಲೇ ಅದರ. ಯೋಚನೆ ಮಾಡಿದ್ರೆ ಅವ್ರ ನಂಬಿಕೆ, ಅವ್ರ ದೇವ್ರನ್ನ ನೋಡಿದ್ರ, ದೇವ್ರ ಮಾತನ್ನ ಏನ ಕೇಳಿದ್ರ ಅಂತಂದರೆ ದೇವ್ರ ಸಂಗಡ ಮಾತಾಡಿಲ್ಲ ಅದರ. ಏನ್ರಿ ಅವ್ರ ನಂಬಿಕೆ ಹೆಂಗಿತ್ತು ಅಂತಂದರೆ ಯಾರೋ ದೇವ್ರ ಬಗ್ಗೆ ವಿಟ್ನೆಸ್ ಮಾಡಿರ್ತ ವಿಚಾರಗಳ ಮೇಲೆ ಆಧಾರವಾಗಿತ್ತು. ಕಣ್ಣಿಗೆ ಕಾಣೋಂಥ ರೀತಿಲಿ ಏನಾಗಿರಲಿಲ್ಲ, ಯಾವುದು ಇರಲಿಲ್ಲ. ಅಬ್ರಹಾಮ್ ಅಷ್ಟೇ ರೀ ಅದರ, ಎಂಥ ದೊಡ್ಡ ಶ್ರೀಮಂತ, ಆ ನೆಲನೇ ಸಾಲಲಿಲ್ಲ ಅಂತ ಹೇಳ್ತಾರೆ ಇಬ್ಬರು ಲೋತ ಮತ್ತು ಅವ್ರು ವಾಸ ಮಾಡೋಕ್ಕೆ. ಆದರೂ ಕೂಡ ಏನಾಗಿದ್ರು ಅಂತಂದರೆ ದೇವ್ರ ವಾಸ ಎಲ್ಲವನ್ನು ಬಿಟ್ಕೊಡೋಕೆ ಏನಾಗಿದ್ರು ರೆಡಿ ಆಗಿದ್ದರು ಅದರ. ಇವೆಲ್ಲ ನೋಡೋಕೆ ಹೆಂಗಿದೆ ಅತಿ ಆಶ್ಚರ್ಯ ಅದರ. ನೋಡ್ಬೇಕಾರೆ ದೇವರು ಅವ್ರನ್ನ ಯಾರನ್ನೂ ಕೈ ಬಿಡಲಿಲ್ಲ ನೋಡಿರ್ತೀನಿ ಅವರ. ಸೊ ಇವೆಲ್ಲ ಏನಪ್ಪ ಅಂತಂದರೆ ಒಂದು ಪ್ರೂಫ್ ಏನಪ್ಪ, ದೇವರಲ್ಲಿ ಇದ್ದ ಅಂದರೆ ದೇವರ ಪವಿತ್ರಾತ್ಮ ದೇವ್ರ ಮಕ್ಕಳಲ್ಲಿ ಇತ್ತು ಅಂದರೆ ಇಷ್ಟೆಲ್ಲ ಸಾಧಿಸ್ಬೋದಾ. ಯೇಸು ಕ್ರಿಸ್ತು ಶಿಲುಬೆ ಮೇಲೆ ಸಾಯೋದಂಗಿತ್ತು, ಕಷ್ಟವಾಗಿತ್ತು ಅದರ. ಪೇತ್ರ ಎಲ್ಲಿ ನನ್ನನ್ನು ಸಾಯಿಸಾಕ್ಬಿಡ್ತಾರೋ ಅಂತಂದ್ಬಿಟ್ಟು ಹಿಂದಕ್ಕೆ ಹೋಗೋಂಥ ಒಂದು ಪೇತ್ರ ಭಯಪಟ್ಬಿಟ್ಟು ಯೇಸು ಕ್ರಿಸ್ತನ ಮೂರು ಸೇರಿ ಮಾಡ್ತಾರೆ ನಿನ್ನ ಕರೆಸ್ತಾರೆ. ಅದು ಅದೇ ಪೇತ್ರ ಸತ್ತಿದ್ದು ಹೆಂಗೆ ಅಂತಂದ ನೋಡಿದ್ರೆ ಅವರು ಶಿಲುಬೆ ಮೇಲೆ ಸಾಯ್ತಾರೆ ಹೆಂಗೆ ಅಪ್ಸೈಡ್ ಡೌನ್ ಅದರ. ಶಿಲುಬೆ ಮೇಲೆ ನೆಟ್ಟಿಗೆ ಸಾಯೋದೇ ಕಷ್ಟ ಅಂತಾರೆ ಅದರ. ಉಲ್ಟಾ ಪಲ್ಟಾ ಸತ್ತ ಹೆಂಗಿರ್ತಾರೆ ಯೋಚನೆ ಮಾಡಿದ್ರೆ, ಬ್ಲಡ್ ಬಂದ್ಬಿಟ್ಟು ರಿವರ್ಸ್ ರಿವರ್ಸಲ್ಲಿ ತಿರುಗ್ತದೆ ಅದರ. ನೆತ್ತಿಗೆ ಏರ್ಬಿಟ್ಟು ಅಂತಂದರೆ ಕಾನ್ಷಿಯನ್ಸ್ ಏನಾಗಿಲ್ಲ ನೆಟ್ಟಿಗೆ ಇರಲ್ಲ. ಅದರ ಅಪೇತರ ಏನು ಹೇಳ್ತಾರೆ, ಅವ್ರಿಗೆ ಸದೃಶನಾಗಿರೋಂಥ ಮರಣಕ್ಕೆ ನಾನು ಯೋಗ್ಯನೇ ಅಲ್ಲ ಏನು ಮಾಡ್ತಾರೆ ಅಲ್ವರ ಅಂಥ ಒಂದು ಫೇತ್ ರೀ. ಇದು ನೋಡ್ಬಿಟ್ಟು ಲೋಕರ ಏನಾಗ್ತಾರೆ, ಸ್ಟನ್ ಆಗ್ಬಿಡ್ತಾರೆ ನೋಡ್ರಿ ಅಂತೀನಿ. ಅದರ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ನಾನು ಹೇಗೆ ಆರಾಮ ಮಾಡಿ ಕ್ರಿಸ್ತನ ಪುನರುತ್ಥಾನದಲ್ಲಿ ಪಾಲ್ಗೊಳ್ಬೇಕು ಅಂತ ಏನು ಮಾಡ್ತೀನಿ, ಆತನ ಮರಣಕ್ಕೆ ಸದೃಶನಾಗಿರೋ ಮರಣ ಹೊಂದಬೇಕು ಅಂತ ತುಂಬ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಫೇತ್ ರೀ. ಅಪೋಸ್ಟಲ್ ಪೌಲ್ ಎಂಥ ದೊಡ್ಡ ಕುಟುಂಬ, ಎಂಥ ದೊಡ್ಡ ಶ್ರೀಮಂತರು, ಅದರ ಎಂಥ ಆಶೀರ್ವಾದ ಇತ್ತು, ಎಲ್ಲ ಸುಖ ಸೌಕರ್ಯಗಳನ್ನ ಬಿಟ್ಟು ದೇವ್ರ ಮಕ್ಕಳಲ್ಲಿ ಇದ್ದು ಏನು ಹೇಳ್ತಾರೆ, ಯೇಸು ಕ್ರಿಸ್ತನ ಒಂದು ಶರೀರ ಎಂಬಂಥ ಒಂದು ಸಭೆಯಲ್ಲಿ ಇನ್ನು ಉಳಿದಿರೋದನ್ನ ನಾನು ಅನುಭವಿಸೋದು, ನಾನೇನು ಮಾಡ್ತೀನಿ ಅನುಭವಿಸಿ ನಾನು ತೀರಿಸ್ತೀನಿ ಅಂತ ಹೇಳ್ತಾರೆ. ಅದು ಒಂದು ಫೇತ್ ರೀ ಅಲ್ವರಾ. ಸೊ ಇದು ದೇವ್ರ ಮಕ್ಕಳಲ್ಲಿ ಹೋಲಿ ಸ್ಪಿರಿಟ್ ಇತ್ತು ಅಂದರೆ ಎಲ್ಲ ಅತ್ಯಾಶ್ಚರ್ಯ ಪಡ್ತಾರೆ. ಅಂಥ ಒಂದು ಸ್ಟ್ರೆಂತ್, ಅಂಥ ಒಂದು ಪವರ್ ಏನಾಗಿದೆ ಇದಕ್ಕೆ, ಇದಿದೆ ಅಲ್ವರಾ. ಅದಕ್ಕೆ ನಾವು ನೋಡ್ಬೇಕಾರೆ ಮೋಸಸ್ ಬಗ್ಗೆ ನೋಡ್ತಿರಲ್ಲ, ಎಲ್ಲ ಇಸ್ರೇಲ್ ಜನಗಳನ್ನ ಕರ್ಕೊಂಬಂದು ಕೆಂಪು ಸಮುದ್ರದಲ್ಲಿ ಬಂದ್ಬಿಡ್ತಾರೆ, ಫುಲ್ ರೋಡ್ ಬ್ಲಾಕ್, ಹಿಂದೆ ಹೋಗೋಕ್ಕಾಗಲ್ಲ. ಹಾಂ ಅಂತ ಐಗುಪ್ತ ದೇಶ ಸೇನೆ ಐತೆ, ಮುಂದೆ ಹೋಗೋಕ್ಕಾಗಲ್ಲ, ಕೆಂಪು ಸಮುದ್ರ ಐತೆ. ಮೋಸೆಸ್ ಮಾತ್ರ ಇದ್ರಲ್ಲಿ ನೋಡ್ತಾರೆ, ಕೋಲ್ನ ನೀಡ್ತಾರೆ, ದೇವರ ಒಂದು ನಾಮದಲ್ಲಿ ಹಿಂಗೆ ಅನಿದ ತಕ್ಷಣ ನೀರು ಏನಾಗ್ಬಿಡ್ತಾರೆ, ಬೇರ್ಪಡಾಗ್ಬಿಡ್ತಾರೆ. ಆ ಥರ ಒಂದು ಅದ್ಭುತ ಇಡೀ ಜಗತ್ತಲ್ಲಿ ಯಾರೂ ಮಾಡಿದ್ದೇ ಇಲ್ಲ ಬಿಡ್ರಿ ಅಂತೀನಿ. ಅದರ ಇದಂಗಿತ್ತು ಅಂದರೆ ಏನು ಫೇತ್, ಏನು ಡೆಮಾನ್ಸ್ಟ್ರೇಷನ್. 60 ಲಕ್ಷ ಸಾರಿ 6 ಲಕ್ಷ ಯಹೂದಿಯರು ಏನ್ರಿ ಆ ಒಣ ನೆಲದಲ್ಲಿ ನಡ್ಕೊಂಡು ಹೋಗೋರು ಅಂತ ಸಮುದ್ರದ ಆಳದಲ್ಲಿ ಹೆಂಗಿರ್ಬೇಕು ಅದರ ಅವ್ರ ಫೇತ್. ಆ ಕಡೆ ಈ ಕಡೆ ಗೋಡೆ ಥರ ಏನಾಗಿತ್ತು ಅಂತ ನೀರು ನಿಂತ್ಕೊಂಡು ಅಂತ ನಾವೇನು ಮಾಡ್ತೀರಿ ಬೈಬಲಲ್ಲಿ ನೋಡ್ತೀವಿ ಅದರ. ಇದೆಲ್ಲ ಫೇತ್ ಡೆಮಾನ್ಸ್ಟ್ರೇಷನ್, ಇದು ಗಾಡ್ಸ್ ಹೋಲಿ ಸ್ಪಿರಿಟ್ ಕೆಲಸ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ಓದ್ಲಾ ಬೇಡ.
ಹ್ಞೂ ಓದ್ರಿ ಸರ್.
ಕ್ರಿಸ್ತನ ಸುವಾರ್ತೆಯು ದೃಢ ಮನಸ್ಕರನ್ನು, ದೃಢ ದೇಹಿಗಳನ್ನು ಮಾತ್ರವೇ ಹಿಡುಕೊಳ್ಳುತ್ತದೆ. ಆದುದರಿಂದ ಆತನವರು ಬಲಶಾಲಿಗಳಾಗಿದ್ದಾರೆ ಎಂದು ನಾವು ಸಾಧಿಸುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ನಿಜವಾಗಿಯೂ ಮತ್ತು ದೇವರ ವಾಕ್ಯದ ಸಾಕ್ಷಿಗಳಿಂದ ಕ್ರಿಸ್ತನ ಸುವಾರ್ತೆಯು ಸಾಮಾನ್ಯವಾಗಿ ಬಲಹೀನರನ್ನು, ತಮ್ಮ ಬಲಹೀನತೆಗಳನ್ನು ಬಲ್ಲವರನ್ನು, ತಮಗೆ ಅಗತ್ಯವಾಗಿರುವ ಸಹಾಯದ ಬಗ್ಗೆ ಬಲಶಾಲಿಗಳಿಗಿಂತ ಹೆಚ್ಚಾಗಿ ಗ್ರಹಿಸುವವರಾಗಿದ್ದಾರೆ. ಆದಾಗ್ಯೂ ಪವಿತ್ರಾತ್ಮನನ್ನು ಸ್ವೀಕರಿಸುವವರಿಗೆ ಅವರ ಬಲಹೀನತೆಗಳಲ್ಲಿ ಬಲ ಹೊಂದಿಕೊಳ್ಳುವಂತೆ ಅಂಥ ಪರಿವರ್ತನೆಯ ಪ್ರಭಾವ ಉಂಟಾಗುತ್ತದೆ. ಈ ಲೋಕದ ಬಲಹೀನ ಸಂಗತಿಗಳು ದೇವರ ಮೂಲಕ, ಆತ್ಮನ ಮೂಲಕ, ದೇವರ ಶಕ್ತಿಯ ಮೂಲಕ ತಪ್ಪು ಅಪರಾಧಗಳ ಪಾಪದ ಪ್ರಬಲತೆಯನ್ನು ಕೆಡವಿ ಹಾಕುವಷ್ಟರ ಮಟ್ಟಿಗೆ ಬಲ ಹೊಂದಿಕೊಳ್ಳುತ್ತವೆ ಮತ್ತು ಬಲಹೀನರು ಕರ್ತನಾದ ಯೇಸುವಿನ ಒಳ್ಳೆಯ ಯೋಧರಂತೆ ಉತ್ತಮವಾಗಿ ಹೋರಾಡಲು ಶಕ್ತರನ್ನಾಗಿ ಮಾಡುತ್ತದೆ. ಇದು ಸ್ವಾಭಾವಿಕವಾಗಿ ಅವರಿಗಿಂತ ವರಿಷ್ಠರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. 1 ಕೊರಿಂಥ 1:27, 2 ಕೊರಿಂಥ 10:4, 2 ತಿಮೊಥಿ 2:3-4. ಹಿಂದಿನ ಕಾಲಗಳಲ್ಲಿ
ಸಾಕು ಸಾಕು ಇಷ್ಟರ್,
ಬಲಶಾಲಿಗಳು
ಇಷ್ಟರ್ ಸಾಕು, ಥ್ಯಾಂಕ್ ಯು. ಆ ಪ್ಯಾರಾಗ್ರಾಫ್ ನೋಡೋಣ, ಥ್ಯಾಂಕ್ ಯು ಇಷ್ಟರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಅಂದರೆ ದೇವರು ಬಲ ಪವರ್ ಅಂತ ಕರೆದಿದ ತಕ್ಷಣ ದೇವರು ಪವರ್ಫುಲ್ ಆಗಿರೋಂಥವ್ರನ್ನ ಸತ್ಯಕ್ಕೆ ಕರೀತಾರಾ, ಯಾವಾಗೋ ವೀಕ್ ಆಗಿರೋದನ್ನ ಕರೆಯೋದಿಲ್ವಾ ಅಂತಂದರೆ ಇಲ್ಲ ರೀ. ನಮ್ಮ ಬೈಬಲ್ ಓದ್ಬೇಕಾದ್ರೆ ಬಲಿಷ್ಠ ಶಾಲಿಗಳು ಪರಾಕ್ರಮ ಶಾಲಿಗಳನ್ನ ದೇವ್ರೇನು ಮಾಡೋಕೆ ಹೋಗಿಲ್ಲ, ಸತ್ಯಕ್ಕೆ ಕರೆದಿಲ್ಲ. ಈ ಲೋಕದಲ್ಲಿರೋಂಥ ಕನಿಷ್ಠವಾದಂಥದ್ದು ಬಲಹೀನವಾಗಿರೋಂಥದ್ದು ದೇವರಲ್ಲಿ ಬಲ ಹೊಂದಂಥದ್ದನ್ನ ಏನು ಮಾಡೋ ದೇವರು ಸತ್ಯಕ್ಕೆ ಕರೆದಾರೆ. ಬೈಬಲ್ ಕೂಡ ನೋಡ್ತಿರಲ್ಲ, ನಿಮ್ಮಲ್ಲಿ ಅನೇಕ ಜನಗಳು ಶ್ರೀಮಂತರಿಲ್ಲ ಅದರ ಏನ್ರಿ, ಹಾಂ ಲೋಕದ ಐಶ್ವರ್ಯದಲ್ಲಿ ಬಡತನದಲ್ಲಿರೋರು ನಂಬಿಕೆಯಲ್ಲಿ ಶ್ರೀಮಂತರನ್ನೇ ದೇವರೇ ಮಾಡೋದು ಸತ್ಯಕ್ಕೆ ಕರೆದಿರೋದು ನೋಡ್ತೀವಿ ಅದರ. ಹೆಂಗೆ ಅಂತಂದರೆ ಅವ್ರಿಗೆ ದೇವರು ಹೋಲಿ ಸ್ಪಿರಿಟ್ ಕೊಟ್ಬಿಟ್ಟು ಅವ್ರ ಕೈಲೇ ಅಸಾಧ್ಯವಾಗಿರೋಂಥ ಕೆಲಸಗಳನ್ನ ಮಾಡಿಸ್ಬೇಕ್ರೆ ಇದು ಹೆಂಗಿರ್ತಾರೆ ಅಂದರೆ ಜನಗಳಿಗೆ ಅತ್ಯಾಶ್ಚರ್ಯ ಇರ್ತಾರೆ. ಅದು ಮಾತ್ರ ಅಲ್ಲ, ಅವ್ರಿಗೆ ಏನು ರೀ ಇದಂತ ದೊಡ್ಡ ಗ್ರೇಟ್ ಶಾಕ್ ಆಗಿರ್ಬೇಕ್ರಿ. ಆ ಥರ ಏನು ಮಾಡ್ತಾರೆ, ಇದು ದೇವ್ರದೇ ಅಂದರೆ ನಡೆಸುವಿಕೆ ಅಂತಂದ್ಬಿಟ್ಟು ಅವ್ರಿಗೆ ರಿಯಲೈಸ್ ಆಗ್ಬೇಕ್ರಿ, ಕ್ಲೀನಾಗಿ ಗೊತ್ತಾಗ್ಬೇಕು ನೋಡಿರ್ತೀನಿ. ಆ ಥರ ದೇವ್ರು ಏನು ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ ರೀ ಅಲ್ವರ. ಅದಿಗೆ ನಾ ಬೈಬಲಲ್ಲಿ ಏನು ನೋಡ್ತೀರಿ, ಅಪೋಸ್ಟಲ್ ಪೌಲ್ ಅದರ ಏನಂತಾರೆ, ಹಾಂ ಈ ಬಲಹೀನತೆ ಕುರಿತು ಕರ್ತನಂತ 3 ಸತಿ ಪ್ರಾರ್ಥನೆ ಮಾಡ್ತಾ ಅಂತ ಹೇಳ್ತಾರೆ. ದೇವ್ರೇನು ಉತ್ತರ ಕೊಟ್ರೋ, ನಿನ್ನ ಬಲಹೀನತಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿರ್ತದೆ ಅದರ. ಅಪೋಸ್ಟಲ್ ಪೌಲ್ ಏನು ವೀಕ್ ಆಗಿದ್ರು, ವಿಜಯ್ ಕ್ವೈಟ್ ಸಫಿಷಿಯಂಟ್ ಎ ಸ್ಟ್ರಾಂಗ್ ಮ್ಯಾನ್. ಅದು ಯಾವುದ್ರಲ್ಲಿ ವೀಕ್ನೆಸ್ ಆಗಿತ್ತು ಅಂತಂದರೆ, ಅವ್ರ ದೇಹದಲ್ಲೇ ಒಂದು ಏನಾಗಿತ್ತು, ಒಂದು ಬಲಹೀನತೆ ಇತ್ತು, ಒಂದು ಕಣ್ಣಿನ ಒಂದು ಕೊರತೆ ಏನಾಗಿತ್ತು ಇತ್ತು ಅಲ್ಲ, ದೇಹದಲ್ಲಿ ಯಾವುದೋ ಒಂದು ಅಂಗದಲ್ಲಿ ಏನಾಗಿತ್ತು, ಒಂದು ಇಂಪರ್ಫೆಕ್ಷನ್ ಇತ್ತು. ಆದರೂ ಅದರಲ್ಲಿ ಏನು ಮಾಡ್ತಾರೆ, ಧೈರ್ಯವಾಗಿ ಬಲವಾಗಿ ಏನು ಮಾಡ್ತಾರೆ, ಎಷ್ಟೋ ಕೆಲಸಗಳನ್ನ ಮಾಡಿ ಮುಗಿಸ್ತಾ ನೋಡಿರ್ತೀನಿ. ಅವರಿಗೆ ಕಣ್ಣಿನ ದೃಷ್ಟಿ ಹೀನವಾಗಿದ್ದರೂ ಸರಿ, ಅರ್ಧಕ್ಕರ್ಧ ಹೊಸ ಒಡಂಬಡಿಕೆ ಬರೆದಿರೋ ಯಾರೇ, ಅವ್ರು ಬರ್ದಾರೆ ಅಂದ್ರೆ ಇನ್ನು ಕಣ್ಣು ಪರ್ಫೆಕ್ಟ್ ಆಗಿದೆ, ಇನ್ನು ಎಷ್ಟು ಚೆನ್ನಾಗಿ ಕೆಲಸ ಮಾಡಾಯ್ತು. ಅದರ ಇದು ದೇವರ ಅದ್ಭುತವಂತ ಒಂದು ಶಕ್ತಿಯ ಒಂದು ಪ್ರಭಾವ ಅಲ್ವರ. ಆ ಥರ ಪ್ರಭಾವ ಕೊಟ್ಬಿಟ್ಟು ಎಲ್ಲವನ್ನು ಜಯಿಸೋದಿಕ್ಕೆ ಏನು ಮಾಡ್ತಾರೆ, ದೇವರಿಗೆ ಅವ್ರ ಶಕ್ತಿ ಕೊಡ್ತಾರೆ ನೋಡ್ತೀನಿ. ಇದು ಗಾಡ್ಸ್ ಹೋಲಿ ಸ್ಪಿರಿಟ್ ಮಾಡೋಂಥ ಒಂದು ಕೆಲಸ. ಎಂಥ ಒಂದು ವೀಕ್ನೆಸ್ಸಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಸತ್ಯದಲ್ಲಿ ನಿಂತ್ಕೊಳ್ಳೋಂಥ ರೀತಿಯಲ್ಲಿ ಏನು ಮಾಡ್ತಾರೆ ಅವ್ರಿಗೆ, ಅವ್ರು ನೆನೆಸ್ತಾ ನೋಡ್ತೀನಿ. ಅದಕ್ಕೆ ನಾವು ಬೈಬಲಲ್ಲಿ ಒಂದು ವಾಕ್ಯ ಓದೋಣ, ಚೆನ್ನಾಗಿದೆ ನೋಡಿರ್ತೀನಿ. ಸೆಕೆಂಡ್ ಕೊರಿಂಥಿಯನ್ಸಲ್ಲಿ 4th chapter 2 ಕೊರಿಂಥ ಸಾರಿ 2 ಕೊರಿಂಥ 10ನೇ ಅಧ್ಯಾಯ 4 ಓದ್ರಿ ಯಾರಾದರೂ. 2 ಕೊರಿಂಥ 10:4
ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ
ನೋಡ್ರ,
ಹಾಕುವಂಥವುಗಳಾದವು.
ದೇವರ ಎಣಿಕೆಯಲ್ಲಿ ಬಲವಾಗಿದೆ ಅಂತಾರೆ, ಅದರ ಅದು ಕೋಟೆಗಳನ್ನ ಕೆಡವಾಕಂತದಾಗಿದೆ. ಯಾವ ಕೋಟೆ ಬಗ್ಗೆ ಮಾತಾಡ್ತಾರೆ ಅಲ್ವರ, ಏನು ಕೆಡವಾಕೋದು, ಮುಂದಕ್ಕೋದಿ ನೆಕ್ಸ್ಟ್.
ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ.
ನೋಡ್ರ, ನಮ್ಮ ಆಲೋಚನೆಗಳನ್ನ ಕ್ರಿಸ್ತನ ಜ್ಞಾನಕ್ಕೆ ಅನುಸಾರವಾಗಿ, ಅದರ ಕ್ರಿಸ್ತನ ಸತ್ಯಕ್ಕೆ ಅನುಸಾರವಾಗಿ ಏನು ತರಬೇಕಂತೆ, ಕ್ಯಾಪ್ಟಿವಿಟಿಗೆ ತರೋ ರೀತಿಯಲ್ಲಿ ಈ ಒಂದು ಕೋಟೆ ಇದುಗಳನ್ನ ಕೆಡವಾಕೋದಿಕ್ಕೆ ಎಂತ ಸಾಮರ್ಥ್ಯ ಇದೆ ಅಂತೆ. ಅಂದರೆ ನೋಡಿ, ನಮ್ಮ ಥಾಟ್ಸ್, ನಮ್ಮ ಮನಸ್ಸಲ್ಲಿ ಬರೋಂಥ ನೆಗೆಟಿವ್ ಥಾಟ್ಸ್ನ ಫೈಟ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ ರೀ, ಅದಕ್ಕೆ ತುಂಬ ಕಷ್ಟಪಡ್ಬೇಕು ರೀ. ಅಂದ್ರೆ ಏನು ಮಾಡೋಕ್ಕೋ, ನಮ್ಮ ನಾವೇ ಏನು ಮಾಡ್ಬೇಕು, ಅದನ್ನ ಜಯಿಸಬೇಕು. ಆದರೆ ಇದನ್ನು ಜಯಿಸೋದಕ್ಕೆ ಸಾಮಾನ್ಯ ಮನುಷ್ಯನ ಕೈಲಿ ಸಾಧ್ಯನ ಅಂತಂದರೆ, ಸಾಮಾನ್ಯ ಮನುಷ್ಯನ ಕೈಲಿ ಸಾಧ್ಯ ಇಲ್ಲ ರೀ. ಅದರ ಆದರೆ ದೇವರ ಪವಿತ್ರಾತ್ಮ ಇರೋಂಥ ಸಹೋದರ ಸಹೋದರಿಗಳು ಇದನ್ನು ಜಯಿಸೋದಕ್ಕೆ ದೇವರೇನು ಮಾಡ್ತಾರೆ, ಅವ್ರಿಗೆ ಕೃಪೆ ಕೊಡ್ತಾರೆ, ದಯೆ ಕೊಡ್ತಾರೆ. ಯಾವಾಗ ಯಾವಾಗ ನಮಗೆ ಆ ಮನಸ್ಸು ಇತ್ತು ಅಂದರೆ ಏನು ಮಾಡ್ತಾರೆ, ದೇವರು ಕೊಡ್ತಾರೆ ಅಲ್ಲರ. ಅದು ನೋಡ್ಬೇಕಾದ್ರೆ ಏನ್ರಿ, ನಮ್ಮ ಬಲಹೀನತೆಯಲ್ಲಿ ದೇವ್ರ ಬಲ ಹೆಂಗಿರ್ತಂತೆ, ಪೂರ್ಣ ಸಾಧಕವಾಗಿರ್ತದೆ. ಅದಕ್ಕೆ ನೀವು ಹೇಳ್ತಾರೆ, ಒಳ್ಳೆ ಸೈನಿಕ ಇರ್ತಂತೆ ಏನು ಮಾಡಿ ನೀವು, ಕಷ್ಟ ಶ್ರಮಗಳನ್ನ ಏನು ಮಾಡಿ ನೀವು ಅನುಭವಿಸೋರಾಗಿರಿ. ಅದರ ಏನ್ರಿ, ತಿಮೋತಿಲಿ ಬರ್ತಾರಲ್ಲ ಏನಂತಾರೆ, ಎಂಡ್ಯೂರ್ ಹಾರ್ಡ್ನೆಸ್ ಆಸ್ ಎ ಗುಡ್ ಸೋಲ್ಜರ್ ಆಫ್ ಕ್ರೈಸ್ಟ್ ಅಂತಂದ್ಬಿಟ್ಟು. ಯಾರೋ ಒಬ್ಬ ಸೈನಿಕನು ಎಲ್ಲವನ್ನ ಏನು ಮಾಡ್ಬೇಕ್ರಿ, ಅವನು ಏನು ಸಹಿಸ್ಕೊಳ್ಳೋನಾಗಿರ್ಬೇಕ್ರಿ. ಅದರ ಒಳ್ಳೆ ಹೋರಾಟನ ಹೋರಾಡೋಂಥ ಸೈನಿಕನಾಗಿರಬೇಕು ಅಂದರೆ ಎಲ್ಲವನ್ನ ಏನು ಮಾಡ್ಕೊನು, ಅವನು ಬೇರ್ ಮಾಡೋಂಥ ರೀತಿಯಲ್ಲಿ ಏನಾಗಬೇಕು, ಅವ್ನು ಸ್ಟ್ರೆಂತ್ ಏನಾಗಿರ್ಬೇಕು ಇರಬೇಕು. ಅದರ ಇವ್ರು ನೋಡಲ್ಲ, ಇರಾನ್ ಮತ್ತು ಅಮೇರಿಕ ಏನಾಗ್ತದೆ ವಾರ ನಡೀತಾ ಇದೆ, ಅದರ ಎಷ್ಟೋ ಜೆಟ್ ಫೈಟರ್ಗಳದ್ದು ಅಮೇರಿಕದ ಏನು ಮಾಡಿದ್ರೆ ಉಳಿಸಿ ಬೀಳ್ತಾರೆ, ಅದರ ಎಷ್ಟೋ ಜನ ಎಜೆಕ್ಷನ್ ಆಗಿ ಏನು ಪೈಲಟ್ಗಳು ಏನಾಗವ್ರೆ ಅಲ್ಲಲ್ಲೇ ಲ್ಯಾಂಡ್ ಆಗವ್ರೆ. ಅದರ ಯೋಚನೆ ಮಾಡಿತೀರಿ, ಎನಿಮಿ ಲ್ಯಾಂಡಲ್ಲಿ ಲ್ಯಾಂಡ್ ಆಗಬೇಕು ಅಂದರೆ ಅಷ್ಟು ಈಜಿನ ಏನು ಧೈರ್ಯ ಬೇಕು, ಏನು ಕರೇಜ್ ಬೇಕು. ಅದರ ಯೂನಿಫಾರ್ಮ್ ಎಲ್ಲ ಹಾಕಿರ್ತಾರೆ, ಆ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕು, ಅದರ ಏನೇ ಬಂದರೂ ಸರಿ ಫೇಸ್ ಮಾಡಬೇಕು. ಇದೆಲ್ಲ ಏನ್ರಿ, ವೆಲ್ ಟ್ರೈನ್ಡ್ ಅಪ್. ಅದರ ಒಂದು ಜೆಟ್ ಫೈಟರ್ 2,500 miles per hour ಸ್ಪೀಡಲ್ಲಿ ಏನಾಗ್ತಾರೆ ಹೋಗ್ತಾರೆ, ಏನ್ರಿ ಕಣ್ಣಿಗೆ ಏನು ಕಾಣಿಸಲ್ಲ, ಹಿಂಗೆ ಅನಾಹುತಕ್ಕೆ ಇಂಡಿಯಾ ಪಾಸ್ ಆಗಿಬಿಡ್ತದೆ. ಅದರ ಅಷ್ಟು ವೇಗವಾಗಿ ಏನ್ರಿ ಮಾಡ್ತಾರೆ ಅವರು ಹೋಗ್ತಾರೆ ಅಲ್ವರ. ಸೊ ಇದೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂತಂದರೆ ಅವ್ರ ಮೈಂಡ್ ಏನಾಗಿರಬೇಕು, ಒಂದು ಸ್ಥಿರವಾಗಿರಬೇಕು. ಸೊ ದೇವ್ರ ಮಕ್ಳಿಗೂ ಇದೇ, ಈ ಕೋಟೆ ಕೆತ್ತಲೆಗಳನ್ನ ಏನು ಕೆಡವಾಕೋದಕ್ಕೆ, ಹಂಗೆ ಹಿರಿಯ ಕೂಡ ಏನೋ ಒಡಬಿಸಾಕ್ರೆ ನೋಡ್ತೀನಿ, ಆ ಥರ ಒಡಬಿಸಾಕೋದಕ್ಕೆ ಈ ಒಂದು ಪವಿತ್ರಾತ್ಮ ತುಂಬ ಮುಖ್ಯ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಧಿಕಾ ಅಷ್ಟು ಓದ್ಬೋದಾ?
ಹಿಂದಿನ ಕಾಲಗಳಲ್ಲಿ ಬಲಶಾಲಿಗಳು ತತ್ತರಿಸುತ್ತಿದ್ದ ಕಷ್ಟ ಸಂಕಟಗಳನ್ನು ಈ ಬಲಹೀನರು ಕ್ರಿಸ್ತನ ನಿಮಿತ್ತ ತಮ್ಮ ಜೀವಾಂತ್ಯದವರೆಗೂ ಭದ್ರವಾಗಿದ್ದು ಸಹಿಸುತ್ತಾ ರಕ್ತ ಸಾಕ್ಷಿಗಳಾದರು. ಇಂದು ಹಿಂಸೆಯ ರೀತಿಯಲ್ಲಿ ಬಹಳವಾಗಿ ಬದಲಾಗಿದ್ದರೂ ಆ ವರ್ಗದವರಿಗೆ ಇದು ಈಗಲೂ ಸತ್ಯವಾಗಿದೆ. ಒಳ್ಳೆಯ ಸೈನಿಕರಂತೆ ಕಷ್ಟವನ್ನು ಸಹಿಸಿಕೊಳ್ಳುವುದು ಮತ್ತು ತಮ್ಮ ಸಹೋದರರುಗಳಿಗಾಗಿ ಪ್ರಾಣವನ್ನು ಅರ್ಪಿಸುವುದು ಇಂದಿಗೂ ಅಗತ್ಯವಾಗಿದೆ. ಈ ಲೋಕದ ಬಲಹೀನ ಸಂಗತಿಗಳು
ಹೌದು, ದೇವರು ಆರಿಸಿಕೊಂಡ ನಿರ್ಲಕ್ಷಿತರು ಇನ್ನೂ ಸಹ ಈ ಲೋಕದ ಬುದ್ಧಿಶಾಲಿಗಳನ್ನು ಮತ್ತು ಶಕ್ತಿವಂತರನ್ನು ಗೊಂದಲಕ್ಕೀಡು ಮಾಡುತ್ತಿದ್ದಾರೆ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನಿಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. 1 ಕೊರಿಂಥ 1 27-28 ವಚನ ಎಂಬುದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಇವಾಗಿದ್ದ ಎಷ್ಟು ಹೇಳ್ತಾರೆ, ಗಣನಿಗೆ ಬಾರದವ್ರನ್ನ ಇಪ್ಪಿಸ್ಕೊಂಡು ಗಣನಲ್ಲಿರೋನೇನ್ರಿ ಅದರ ನಾಚಿಕೆ ಪಡಿಸೋದಕ್ಕೆ ಏನು ಮಾಡೋದು, ದೇವ್ರ ಹತ್ರ ಮಾಡುತ್ತೆ ಅಂದ್ರೆ ಜ್ಞಾನ ಹೀನರನ್ನು ಉಪಯೋಗಿಸಿ ಏನ್ರಿ ಲೋಕದ ಜ್ಞಾನವನ್ನೇ ಏನ್ರಿ ವ್ಯರ್ಥ ಪಡಿಸೋದಕ್ಕೆ ದೇವ್ರೇ ಮಾಡೋರು, ಇಂಥವ್ನ ಯೂಸ್ ಮಾಡೋರು ಅಂತ ಹೇಳ್ತಾರೆ ಅಲ್ರ. ಅದಕ್ಕೆ ನಾವು ಸತ್ಯವೇದ ನೋಡಿದೆ ಅಂದರೆ ಯೇಸು ಕೃಷ್ಣ ಜೊತೆಗಿಂತ ಅಪೋಸ್ತಲರು ಯಾರೋ ಸ್ಕೂಲು ಕಾಲೇಜ್ಗೆ ಓದೋರಂದ್ರೆ ಇಲ್ಲ ರೀ, ಓದು ವಿದ್ಯಾಭ್ಯಾಸ ಬರೆದಿರೋರು. ಆದರೆ ಲೋಕದ ಕಟ್ಟೆ ಕಡೆ ಹೋಗೋಕೆನಾಗಿರೋರು, ಇವ್ರಿಗೆ ಧೈರ್ಯ ಇತ್ತು ಅದರ ಏನ್ರಿ ಯೇಸು ಕೃಷ್ಣನ ಕಾಲದಲ್ಲಿ ಒಂದು ಊರಿಗೆ ಹೋಗಿ ಬಂದ್ರೆ ಏನು ಮಾಡೋದು, ಇವರು ಭಯ ಪಟ್ಬಿಡೋರು, ಸ್ವಾಮಿಯವ್ರು ಊಟ ಹೋಗಿ ಕೊಡ್ತಾಯಿಲ್ಲ, ಅವ್ನು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಂಬ್ರು. ಆದರೆ ಎಲ್ಲೆಲ್ಲ ಹೋಗಿರ್ಬೇಕು ಅನ್ನೋ ಜನಗಳು ನೋಡ್ವೆ, ಅವ್ರಿಗೆ ಭಾಷೆ ಗೊತ್ತಿಲ್ಲ, ಜನಗಳಿಗೆ ಗುರುತು ಪರಿಚಯ ಇಲ್ಲ, ಅವ್ರ ಸ್ನೇಹನ ಬೆಳೆಸ್ಕೊಳ್ಬೇಕು, ಮೊದಲು ಅವ್ರಿಗೆ ವಿಟ್ನೆಸ್ ಮಾಡೋಕ್ಕೆ ಶುರು ಮಾಡಿರಬೇಕು. ಕನ್ವಿನ್ಸಬಲ್ ಆಗಿ ಯಾರ ಏಟ್ ಕೇಳ್ತೀನಿ ವದ ಕೇಳ್ತೀನಿ ಅಂತಾರ ಅಲ್ಲ, ಕನ್ವಿನ್ಸಬಲ್ ಆಗಿ ರೀತಿಲಿ ಧೈರ್ಯವಾಗಿಯೇ ಅದರ ಅವ್ರನ್ನ ಏನ್ರಿ ಸತ್ಯಕ್ಕೆ ತರ ರೀತಿಯಲ್ಲಿ ಮಾತಾಡಿರ್ತಾರೆ ಅಂದರೆ ಯಾವ ಥರ ಒಂದು ದೇವ್ರು ಅವ್ರಿಗೆ ಬಲಶಕ್ತಿ ನೀಡೋರು ಯೋಚನೆ ಮಾಡ್ತೀರಿ. ಮನೆ ಕುಟುಂಬ ಎಲ್ಲ ತ್ಯಾಗ ಮಾಡಿ ಒಂದು ಸತ್ರ ಹೋದ್ರೆ ತಿರ್ಗಾ ರಿಟರ್ನ್ ಬರ್ತೈತೇನಿಲ್ಲ, ಗ್ಯಾರಂಟಿನಿಲ್ಲ. ಯಾಕಂದ್ರೆ ಯಾಕಲ್ಲ ರಿಟರ್ನ್ ಫ್ಲೈಟ್ ಟಿಕೆಟ್ ಏನಿಲ್ಲ, ಎಲ್ಲ ಹಡಗುಗಳು, ಹಡಗು ಹೊಡೆದೋಯ್ತು ಅಂದರೆ ತಿರ್ಗಾ ಬರ್ತಿರಲಿಲ್ಲ ಅಂತೇನಿಲ್ಲ ಏನ್ರಿ, ಏನು ಗ್ಯಾರಂಟಿ ಇಲ್ಲ. ಆದರೆ ಅದರಲ್ಲಿ ಏನು ಮಾಡೋರು ಅಂತಂದರೆ ಅದರಲ್ಲಿ ದೇವ್ರ ಕೆಲಸಗಳನ್ನ ಮಾಡೋರು. ಅದಕ್ಕೆ ನಾವು ಆ್ಯಂಟಿಕ್ ಸ್ಪೀಡಲ್ಲಿ ನೋಡ್ತಿರಲ್ಲ, ಎಷ್ಟೋ ಜನ ಮಕ್ಕಳು ದೇವ್ರಿಗೆ ಏನು ಮಾಡಿದ್ರು, ರಕ್ತಸಾಕ್ಷಿಗಳಾದರು. ಅದರ ಹೆಂಗೆಂಗೆ ಸಾಯಿಸಾಕಿದ್ದಾರೆ, ಜೀವ ಸಹಿತ ಕಂಬಕ್ಕೆ ಕಟ್ಟಾಕಿ ಏನು ಮಾಡಿದ್ರೆ ಬೈಬಲ್ ಸಮೇತ ಸುಟ್ಟಾಕಿ ಸಾಯಿಸಿದ್ದಾರೆ. ಅದರ ತಲೆ ಕಡ್ದವ್ರೆ, ಕೈ ಕಾಲು ಕಡ್ದಾಕವ್ರೆ, ಅದರ ಎಷ್ಟೆಷ್ಟು ವಿಧವಂತ ರೀತಿಯಲ್ಲಿ ಟಾರ್ಚರ್ ಕೊಟ್ಟವ್ರೆ. ಅದರ ದೇವ್ರ ಮಕ್ಕಳನ್ನ ನೀರು ಏನು ಮಾಡ್ತಿದ್ದ, ದಿನಾ ಒಬ್ಬ ಕ್ರೈಸ್ತವನ್ನ ಒಂದೊಂದು ಕಂಬಕ್ಕೆ ಏನು ಮಾಡೋದು, ಕಟ್ಟಾಕ್ಬಿಟ್ಟು ಬೆಂಕಿ ಹಚ್ಬಿಡೋದು, ಸ್ಟ್ರೀಟ್ ಲೈಟ್ ಥರ ಯಾರ ಉರಿಲಿ ಅಂತಂದ್ಬಿಟ್ಟು ರಾತ್ರಿ ಎಲ್ಲ ಅಂತಂದ್ಬಿಟ್ಟು. ಅಲ್ದರ ಆ ಥರ ಏನು ಮಾಡೋರೆ, ಏನೋ ಎಷ್ಟೋ ಕ್ರೈಸ್ತವ್ರು ಏನು ಮಾಡೋದು, ಹಿಂಸೆಗಳನ್ನ ಅನುಭವಿಸ್ರೆ, ಸಿಂಹದ ಬಾಯಿಗಳಿಗೆ ಏನು ಮಾಡೋದು, ಅದನ್ನ ಒಪ್ಪಿಸ್ಕೊಟ್ರು. ಅದರ ಇದನ್ನೆಲ್ಲವನ್ನು ಏನು ಮಾಡೋರು ಅಂದರೆ, ಅವರು ಸಂಗೀತ ಕೀರ್ತನೆಗಳನ್ನ ಆಡಿ ದೇವ್ರಿಗಾಗಿ ಏನು ಮಾಡೋರು, ಅವರು ಒಪ್ಪಿಸ್ಕೊಟ್ರು. ಇದು ಹೆಂಗೆ ಬಂತು ಧೈರ್ಯ ಬಲ ಅಂತಂದರೆ, ಅದೇ ದೇವರ ಕೊಟ್ಟಂಥ ಒಂದು ಹೋಲಿ ಸ್ಪಿರಿಟ್. ಈ ಕಾಲದಲ್ಲಿ ನಮ್ಮ ಪರ್ಸಿಕ್ಯೂಷನ್ಸ್ ಏನಾಗಿರ್ಬೋದು, ಚೇಂಜ್ ಆಗಿರ್ಬೋದು, ಫಿಸಿಕಲ್ಲಾಗೆ ಪರ್ಸಿಕ್ಯೂಷನ್ಸ್ ಈ ಕಾಲದಲ್ಲಿ ಕಮ್ಮಿ ರೀ ತುಂಬ. ಆದರೆ ಮೆಂಟಲ್ ಪರ್ಸಿಕ್ಯೂಷನ್ಸು ಅಧಿಕವಾಗಿ ಏನಾಗಿದೆ ಈ ಕಾಲದಲ್ಲಿ ಇದೆ. ಅಂದರೆ ಇದನ್ನು ಬೇರ್ ಮಾಡೋದಕ್ಕೆ ದೇವರೇನು ಮಾಡ್ತಾರೆ, ಸಾಕಷ್ಟು ಸಫಿಷಿಯಂಟಾಗಿ ಬಲನ ಏನು ಮಾಡ್ತಾರೆ ದೇವರು ನಮಗೆ ಕೊಡ್ತಾರೆ. ಅದನ್ನು ನೋಡ್ಬೇಕಾದ್ರೆ ಈ ಒಂದು ಬಲದಲ್ಲಿ ಅಧಿಕವಾಗಿ ಏನಾಗಬೇಕು, ದೇವ್ರ ಮಕ್ಕಳು ಬಲಗೊಳ್ಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ, ನವೀತಾ ಸಿಸ್ಟರ್ ಓದ್ಬೋದಾ?
ಬ್ರದರ್, ನಮ್ಮಲ್ಲಿರುವ ಈ ದೇವರ ಆತ್ಮನು ಶಕ್ತಿಯ ಆತ್ಮ ಮಾತ್ರವಲ್ಲದೆ, ಆದರೆ ಪ್ರೀತಿಯ ಆತ್ಮವೂ ಆಗಿದೆ ಎಂಬುದಾಗಿ ಅಪೊಸ್ತಲನು ಹೇಳುವನಾಗಿದ್ದಾನೆ. ಇಲ್ಲಿ ಹೇಳಲ್ಪಟ್ಟ ಪ್ರೀತಿಯು ಎಲ್ಲ ಮಾನವರಲ್ಲಿಯೂ ಸ್ವಾಭಾವಿಕವಾಗಿರುವ ಮತ್ತು ಕೇಳಸೃಷ್ಟಿಗಳಾದ ಮೃಗಗಳಲ್ಲಿಯೂ ಇರುವ ಪ್ರೀತಿಯಲ್ಲ, ಹೆಚ್ಚಾದ ಸ್ವಾರ್ಥತೆಯೊಂದಿಗೆ ಇರಬಹುದಾದ ಪ್ರೀತಿ. ಪ್ರೀತಿಯ ಪವಿತ್ರಾತ್ಮನನ್ನು ಅಂಗೀಕರಿಸಿಕೊಳ್ಳುವವರಲ್ಲಿ ಈ ಸ್ವಾಭಾವಿಕವಾದ ಪ್ರೀತಿಯು ತೀಕ್ಷ್ಣಗೊಳ್ಳುತ್ತದೆ, ವ್ಯಾಪಕಗೊಳ್ಳುತ್ತದೆ ಹಾಗೂ ಆಳವಾಗಿ ಬಿಡುತ್ತದೆ, ಮತ್ತು ಹೆಚ್ಚು ಹೆಚ್ಚಾಗಿ ತನ್ನ ಸ್ವಾರ್ಥ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುತ್ತದೆ. ಇದು ಉದಾರವಾದ ಸ್ವಾರ್ಥ ತ್ಯಾಗದ ಪ್ರೀತಿಯಾಗಿ ಬಿಡುತ್ತದೆ. ಇದು ಸ್ವಾರ್ಥತೆಯ ಮೇಲೆ ಆತುಕೊಳ್ಳದೆ ನೈತಿಕತೆಯ, ಸತ್ಯದ, ಒಳ್ಳೆಯತನದ ತತ್ವಗಳ ಮೇಲೆ ಆತುಕೊಂಡು ದೇವರ ಮನೋಪ್ರವೃತ್ತಿಯುಳ್ಳ ಸಾಮಾನ್ಯವಾದ ಆತ್ಮನನ್ನು ಹೊಂದಿಕೊಂಡಿರುತ್ತದೆ. ಈ ಪ್ರೀತಿಯ ಆತ್ಮವು ಸಂಪೂರ್ಣವಾದದ್ದು ಬರುವವರೆಗೆ ಮುಂದುವರಿಯಬೇಕು, ಹೆಚ್ಚು ಹೆಚ್ಚಾಗಿ ಸಮೃದ್ಧಿಗೊಳ್ಳಬೇಕು. ಅದು ಬಂದ ಮೇಲೆ ಅದಕ್ಕೆ ದಾರಿ ಬಿಟ್ಟುಕೊಡಬೇಕು. ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. 1 ಕೊರಿಂಥದವರಿಗೆ 13:10.
ಥ್ಯಾಂಕ್ ಯು ಸರ್. ಸೊ ದೇವರು ಒಂದು ಆತ್ಮ ಬರೀ ಬಲ ಕೊಡೋದು ಮಾತ್ರ ಅಲ್ಲ, ಅದರ ಒಂದು ಧೈರ್ಯ ಕೊಡೋಂಥದ್ದು ಮಾತ್ರ ಅಲ್ಲ ಹಿಂಸೆ ಕಷ್ಟ ಸಂಕಟಗಳಲ್ಲಿ, ಆದರೆ ಇದು ಒಂದು ಪ್ರೀತಿ ಕೂಡ ಏನು ಮಾಡ್ತಾರೆ ನಮ್ಮಲ್ಲಿ ಡೆವಲಪ್ ಮಾಡ್ತಾರೆ. ಯಾವ ಪ್ರೀತಿ, ನ್ಯಾಚುರಲ್ ಆಗಿರೋ ಪ್ರೀತಿನ ಅಂತಂದರೆ ಇಲ್ಲ ರೀ, ಅದರ ನ್ಯಾಚುರಲ್ ಏನು ರೀ, ತಂದೆ ತಾಯಿಗಳ ಮೇಲೆ ಇರೋಂಥದ್ದು, ಆಮೇಲೆ ಮಕ್ಕಳುಗಳ ಮೇಲೆ ಇರೋಂಥದ್ದು, ತಂದೆ ತಾಯಿಗೆ ಮಕ್ಕಳ ಮೇಲೆ ಇರೋಂಥದ್ದು, ಮಕ್ಕಳುಗಳಿಗೆ ತಂದೆ ತಾಯಿ ಮೇಲೆ ಇರೋಂಥದ್ದು, ಅದರ ಸ್ವಂತ ರಕ್ತ ಸಂಬಂಧಗಳ ಮೇಲಿರುವಂಥ ಪ್ರೀತಿ, ಆ ಥರ ಪ್ರೀತಿ ಅಲ್ಲ ರೀ, ಅವೆಲ್ಲ ಸೆಲ್ಫಿಶ್ ಪ್ರೀತಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ಯಾರೋ ಶಿಷ್ಯನಿಗೆ ಆಸೆ ಪಟ್ಟರೆ ತನ್ನ ತಾನೇ ಮಾಡ್ಕೊ ನಾವು ನಿರಾಕರಿಸ್ಬೇಕು ಅಲ್ವರಾ. ಏನ್ರಿ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರ್ಕಿಂತ ಮೇಲಾಗೆ ನನ್ನನ್ನು ಪ್ರೀತಿ ಮಾಡಿದ್ರೆ ಅವ್ನು ಶಿಷ್ಯನಾಗಿ ಅಂದ್ರೆ ಏನೋ ನ್ಯಾಚುರಲ್ ಅಫೆಕ್ಷನ್ ನ್ಯಾಚುರಲ್ ಲವ್ ಅದು ಓಕೆ ದಟ್ ಸೆಕೆಂಡ್ರಿ. ಆದರೆ ಇದಕ್ಕಿಂತ ಒಂದು ಮುಖ್ಯವಾದ ಪ್ರೀತಿ ಏನಾಗಿರ್ಬೇಕು, ಅನ್ಸೆಲ್ಫಿಶ್ ಲವ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಆ ಲವ್ ನಮ್ಮಲ್ಲಿ ಏನಾಗಿರ್ಬೇಕು ಅದರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಲ್ಲ ಇವೆಲ್ಲ ಸೆಲ್ಫಿಶ್ ಲವ್ ರೀ ಅಲ್ವರ. ಗಂಡ ಹೆಂಡತಿ ಪ್ರೀತಿ ಮಾಡೋದು, ಓ ತುಂಬ ಅಫೆಕ್ಷನೇಟ್ ಆಗಿರೋದು, ತುಂಬ ಲವಿಂಗ್ ಆಗಿರೋದು, ಇದೆಲ್ಲ ಏನಿದೆ ನ್ಯಾಚುರಲ್ ತಾಯಿ ಮಕ್ಕಳ ಮೇಲೆ ಇರೋಂಥದ್ದು ಅಲ್ವರ. ಆದರೆ ಇವೆಲ್ಲವನ್ನೂ ಬಿಟ್ಟು ಏನ್ರಿ ಹಾಂ ಒಂದು ಅನ್ಸೆಲ್ಫಿಶ್ ಅನ್ಸೆಲ್ಫಿಶ್ ಆಗಿ ಅದರ ಏನ್ರಿ ಒಂದು ತ್ಯಾಗ ಮಾಡೋಂಥ ಒಂದು ಪ್ರೀತಿ ಇದೆಯಲ್ಲ, ಇದು ನಮ್ಮಲ್ಲಿ ಏನಾಗಿರ್ಬೇಕು ಇರಬೇಕು ಅಂತ ಹೇಳ್ತಾರೆ ಅಂದ್ರೆ. ಇದೇ ಒಂದು ಪ್ರೀತಿ ಯಾರಲ್ಲಿದ್ದಿದ್ದು, ಕ್ರಿಸ್ತನಲ್ಲಿದ್ದು ಅಲ್ರ. ನೋಡಿ ಅವರು ಮನುಷ್ಯನ ಪ್ರೀತಿ ಮಾಡ್ಬೇಕಾರೆ, ಅಪೊಸ್ತಲನ ಪ್ರೀತಿ ಮಾಡ್ಬೇಕಾರೆ ಏನು ಎಕ್ಸ್ಪೆಕ್ಟೇಷನ್ಸ್ ಏನಾಗಿಲ್ಲ ಅವರಲ್ಲಿ, ಏನೂ ಇರಲ್ಲ. ದೇವ್ರು ಕೂಡ ನೋಡ್ಬೇಕಾರೆ ಮನುಷ್ಯನ ಪ್ರೀತಿ ಮಾಡ್ಬೇಕಾರೆ ಎಕ್ಸ್ಪೆಕ್ಟೇಷನ್ಸ್ ಇತ್ತಾ ಅಂದರೆ ಇವರೆಲ್ಲ ನಾಳೆಗೆ ಒಳ್ಳೇದು ಮಾರ್ಗಕ್ಕೆ ಬರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ಹೊರತು ಅದು ಕೂಡ ಇಲ್ದಿರ ಅಯ್ಯೋ ಪಾಪವನ್ನು ಮಾಡ್ತಾರಪ್ಪ ಪರವಾಗಿಲ್ಲ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೇನೆ ಆ ಥರ ದೇವ್ರು ಮಾಡೋಕ್ಕೆ ಹೋಗಿಲ್ಲ ನೋಡ್ಸೋದಕ್ಕೆ ಹೋಗಿಲ್ಲ ಅದರ ಸದ್ಯ ನೋಡ್ಬೇಕಾರೆ ಈ ಜನರಸ್ ಲವ್ ಅದರ ಈ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ಲವ್ ನಮ್ಮಲ್ಲಿ ಏನಾಗಿರ್ಬೇಕು ನಮ್ಮಲ್ಲಿ ಇರಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅದೇ ನೋಡ್ಬೇಕಾರೆ ಏನ್ರಿ ಈ ಒಂದು ನ್ಯಾಚುರಲ್ ಆಗಿರೋಂಥ ಲವ್ ಇದು ಎಲ್ಲರಿಗೂ ಇರ್ತಾರೆ ಬಿಡ್ರಿ ಅದರ. ಏನ್ರಿ ಹಾಂ ಸತ್ಯಲ್ಲಿ ನಮ್ಮಲ್ಲಿ ನಮ್ದಿರೋರೆಲ್ಲ ಕೂಡ ಏನಾಗಿರ್ತಾರೆ ಪ್ರೀತಿ ಇರ್ತಾರೆ ಹೆಚ್ಚು ಅಧಿಕವಾಗಿ ಏನಾಗಿರ್ತಾರೆ ಇರ್ತಾರೆ. ಯೇಸು ಕ್ರಿಸ್ತ ಎಕ್ಸಾಂಪಲ್ ಕೊಟ್ಟಲ್ಲ ಹಾಂ, ನಿಮ್ಮಲ್ಲಿ ಯಾರೋ ಮಕ್ಕಳು ತನ್ನ ತಂದೆ ಹತ್ರ ಬಂದ್ಬಿಟ್ಟು ರೊಟ್ಟಿನ ಕೇಳಿದ್ರೆ ಯಾವ ತಾನೇ ತಾನೇ ಚೇಳ್ನ ಕೊಡ್ತೀರಾ, ಯಾವ ತಾನೇ ತಾನೇ ಮೀನನ್ನ ಕೇಳಿದ್ರೆ ಸರ್ಪನ ಕೊಡ್ತೀರಾ ಅದರ ಅವ್ರಿಗೆ ಹೋಲಿಕೆ ಮಾಡ್ತಾರೆ. ದುಷ್ಟರಾಗಿರೋ ನಿಮಗೇನೆ ಎಷ್ಟು ಮನಸ್ಸಿರ್ಬೇಕಾರೆ ಇನ್ನು ಪರಲೋಕದಲ್ಲಿರೋ ದೇವರು ಅವ್ರು ಇನ್ನ ಇಂಥ ಕರುಣಮೆ ಅವ್ರಿಗೆ ಇನ್ನೆಂಥ ಮನಸ್ಸಿರಬೇಕು ಅಂತ ಹೇಳ್ತಾರೆ. ಈ ಥರ ಒಂದು ಮನಸ್ಸು ನಮ್ಮಲ್ಲಿ ಏನಾಗಿರ್ಬೇಕು ಇರಬೇಕು ಅಲ್ಲ ಹೇಳ್ತಾರಲ್ಲ, ನಿಮ್ಮ ಶತ್ರುಗಳು ಕೂಡ ಏನು ಮಾಡಿ ನೀವು ಹಾಂ ಪ್ರೀತಿಸಿ ಅನೇನಂತ ನಿಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಏನು ಮಾಡಿ ನೀವು ಹಾಂ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರಲ್ಲ. ಈ ಒಂದು ಪ್ರೀತಿ ನಮ್ಮಲ್ಲಿ ಏನಾಗಿರ್ಬೇಕು, ಇದು ಎಲ್ಲಿವರೆಗೂ ಬೆಳೀತಾ ಬರಬೇಕು ಅಂತಂದರೆ ಅಂಟಿಲ್ ಪರ್ಫೆಕ್ಷನ್ ಅದರ ಫಸ್ಟ್ ಕೊರಿಂಥಿಯನ್ 13:10 ವರ್ಸಲ್ಲಿ ಹೇಳ್ತಾರಲ್ಲ ಏನ್ರಿ ಅಪೂರ್ಣವಾದದ್ದು ಏನ್ರಿ ಹಾಂ ಇದೆ, ಪರಿಪೂರ್ಣವಾದದ್ದು ಬಂದವಾಗ ಅಪೂರ್ಣಪೂರ್ಣವಾದದ್ದು ಏನಾಗ್ತಾರೆ ಇಲ್ಲದಂತೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಏನಾದ್ರು ಹೇಳ್ತಾರದು ನಮ್ಮಲ್ಲಿರೋಂಥ ಇವಾಗ ಪ್ರೀತಿ ಎಷ್ಟೇ ಪ್ರೀತಿ ಇರಲಿ ಎಲ್ಲ ಬಂದ್ಬಿಟ್ಟು ಇಂಪರ್ಫೆಕ್ಟ್ ರೀ, ಪರ್ಫೆಕ್ಷನ್ ಇಲ್ಲ ರೀ. ಅವ್ರು ಇವೆಲ್ಲ ಹೋಗಿದ ಮೇಲೆ ಏನ್ರಿ ಅಲ್ಟಿಮೇಟ್ಗೆ ಪುನೂರ್ತ ಅಂದಲೇ ನಮ್ಮಲ್ಲಿರೋಂಥ ಪ್ರೀತಿ ಆಗೋದು 100% ಪರ್ಫೆಕ್ಷನ್ಗೆ ಆಗೋದು ಅದರ. ಇದನ್ನು ಏನ್ರಿ ನಾವು ನಮ್ಮ ಟಾರ್ಗೆಟ್ ಏನಾಗಬೇಕು ಇಟ್ಕೊಂಡಿರಬೇಕು. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್, ಯಾರು ಹತ್ತಿದೆ ಬುಕ್ಕು?
ಬ್ರದರ್ ಓದ್ಲ ಬ್ರದರ್
ಹಾಂ ಬಂದಿಲ್ವಾ ಶ್ವೇತ ಅಷ್ಟ್ರ?
ಆ ಇದ್ದಾರ ಬ್ರದರ್
ಸರಿ ಓಕೆ, ನೀವು ಇಲ್ಲ ಸಿಸ್ಟರ್ ಯಾರಾದರೂ ಓದ್ರಿ ತೊಂದರೆ ಇಲ್ಲ.
ಆ ಬ್ರದರ್ ಓದ್ತೇನೆ. ಕರ್ತನ ಜನರಲ್ಲಿ ಅಪೋಸ್ತಲನು ಈ ವಾಕ್ಯ ಭಾಗದಲ್ಲಿ ಅದ್ಭುತವಾದ ರೀತಿಯಲ್ಲಿ ಸ್ವಸ್ಥ ಮನಸ್ಸಿನ ಆತ್ಮ ಎಂದು ನಿರೂಪಿಸುವುದಕ್ಕಿಂತ ಹೆಚ್ಚಾದ ಪವಿತ್ರಾತ್ಮನ ಪ್ರಕಟಣೆ ಇರುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಕರ್ತನ ಜನರು ಸ್ವಾಭಾವಿಕವಾಗಿ ಲೋಕದ ಜನರಿಗಿಂತ ಹೆಚ್ಚು ದೃಢ ಮನಸ್ಕರಾಗಿರುವುದಿಲ್ಲ. ನಾವೀಗಾಗಲೇ ಕಂಡುಕೊಂಡಿರುವಂತೆ ಸುವಾರ್ತೆ ಪ್ರವೃತ್ತ ಏನೆಂದರೆ ಬಲಶಾಲಿಗಳು ಸ್ವಸ್ಥ ಮನಸ್ಸಿನವರು ತಮ್ಮನ್ನು ಇತರರಿಗೆ ಹೋಲಿಸಿ ಸ್ವಯಂ ತೃಪ್ತಿಗೊಂಡವರು ಸ್ವಯಂ ನೈತಿಕತೆಯ ಆತ್ಮ ಅಥವಾ ಮನಸ್ಸಿನವರಿಗೆ ಅಪರಪೂರ್ಣವರಿಗೆ ತಮ್ಮ ನಿರ್ಬಲ ವ್ಯವಸ್ಥೆಯನ್ನು ತಿಳಿದವರಿಗೆ ಅಂಥವರು ತಮಗೆ ಮೇಲಣಿಂದ ಕೃಪೆ ಮತ್ತು ಬಲದ ಅವಶ್ಯಕತೆ ಇದೆ ಎಂದು ಅರಿತಿರುವವರನ್ನು ಆಕರ್ಷಿಸುವುದಾಗಿದೆ. ಓದ್ಬೇಕು ಬ್ರದರ್ ಇನ್ನು.
ಹಾಂ ಮುಗಿತ ಪ್ಯಾರಾಗ್ರಾಫ್ ಓಕೆ ಬ್ರದರ್ ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಈ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅದರ. ಸೊ ಇದು ಯಾರಲ್ಲಪ್ಪ ಇರ್ತದೆ, ಇದು ಯಾರಿಗೆ ದೇವ್ರು ಕೊಡ್ತದೆ, ಯಾರನ್ನ ಇಂಥವ್ರನ್ನ ಅಟ್ರ್ಯಾಕ್ಟ್ ಮಾಡೋದು ಅಂತಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಿರಬೇಕು ತಮ್ಮ ಒಂದು ವೀಕ್ನೆಸ್ಸಸ್ಗಳ ಮೇಲೆ ಇಂಪರ್ಫೆಕ್ಷನ್ ಏನಾಗಿರ್ಬೇಕು ಅವ್ರಿಗೆ ಆ ಒಂದು ರಿಯಲೈಸೇಷನ್ ಆಗಿರ್ಬೇಕು ಇರಬೇಕು ಅದರ. ನಮ್ಮಲ್ಲಿ ಆ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ಟು ಒಂದು ತಗ್ಗಿದ ಮನೋಭಾವ ಏನಾಗಿರ್ಬೇಕು ಅಲ್ಲಿ ಇರಬೇಕು. ಯಾರಿಗೆ ತಗ್ಗಿದ ಮನೋಭಾವ ಇರ್ತದೋ ಅಂಥವ್ರನ್ನೇ ದೇವರೇ ಮಾಡೋದು, ಉಪಯೋಗಿಸ್ಕೊಂಡು ಇಂಥ ಒಂದು ಕೆಲಸಗಳನ್ನ ಮಾಡೋದು. ಅದಕ್ಕೆ ನಾವು ಸತ್ಯವಾಗಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಪೇತ್ರ ಅಂತ ಕರೀತಾರೆ ಪೇತ್ರನ ಮೀಡಿಯನ ಮನುಷ್ಯನ ಎಂತ ಇಡಿಯರ ಬೆಸ್ತನಾಗಿ ಮಾಡ್ತೀನಿ ಬಾ ಅಂತಂದು ಹೇಳ್ಬೇಕಾದ್ರೆ ಪೇತ್ರನ ಹೇಳ್ತಾನೆ, ಸ್ವಾಮಿ ನಮ್ಮಿಂದ ಏನ್ಬಿಡೋ, ಹಾಂ ಬಿಟ್ಟು ಹೋಗಿರಿ, ಯಾಕಂದರೆ ನಾನು ಪಾಪಿಷ್ಠನು ಅಂತ ಹೇಳ್ತಾನೆ. ಅದರ ಅಂದರೆ ತನ್ನ ಒಂದು ಏನ್ರಿ ಫೇಲಿಯರು ಅಥವಾ ತಾನು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಅವನಿಗೇನಾಗಿತ್ತು, ರಿಯಲೈಸ್ ಆಗಿತ್ತು. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಆ ಕರ್ತನ ಹತ್ರ ಏನು ಮಾಡ್ತಾನೆ ಅದನ್ನ ಕಣ್ಣು ಒಪ್ಪು ಅಂತ ನೋಡಿರ್ತೀನಿ. ಅದರ ಸೊ ಈ ಥರ ಮನೋಭಾವ ಇರಬೇಕು, ಸೆಲ್ಫ್ ಸ್ಯಾಟಿಸ್ಫೈಡ್ ಸ್ಪಿರಿಟ್ ಅಲ್ಲ, ಓ ನನ್ನಲ್ಲಿ ಎಲ್ಲ ಇದೆ, ನನ್ನ ಸಾಮರ್ಥ್ಯನೇನು ಮಾಡ್ಕೊಂಡಿದ್ದೀನಿ, ನಾನು ತುಂಬ ಗ್ರೇಟ್ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಸೆಲ್ಫ್ ರೈಟಸ್ ಆ್ಯಟಿಟ್ಯೂಡ್ ಅಲ್ಲಿರೋರಿಗೆ ದೇವರೇ ಮಾಡೋಕೆ ಹೋಗಲ್ಲ. ಈ ಒಂದು ಪವಿತ್ರಾತ್ಮನ ಈ ಒಂದು ಅನುಭವಗಳು ಅವರಲ್ಲಿ ಏನಾಗಿರಲ್ಲ ಇರಲ್ಲ ಅಂತ, ಯಾಕಂದರೆ ಅವರು ತುಂಬ ನಾಜಕ್ಕು, ತುಂಬ ಜಾಣರು, ಅದರ ತುಂಬ ಸ್ವಚ್ಛವಾಗಿರೋದ್ರಿಂದ ಅವ್ರಿಗೆ ಇವೆಲ್ಲ ಅವಶ್ಯಕತೆ ಏನಾಗಿಲ್ಲ ಇಲ್ಲ. ಅಲ್ದರ ತಂದೆ ಒಂದು ಬಲಹೀನತೆ ಬಗ್ಗೆ ರಿಯಲೈಸೇಷನ್ ಇಲ್ದಿರಬೇಕಾದ್ರೆ ನಾನು ಎಲ್ಲ ಸರಿ ಇದೆ ಅಂತ ಅನಿಸಿರ್ಬೇಕಾದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಶ್ರೇಷ್ಠವಾಗಿದ್ದೀನಿ ಅಂತ ಅನಿಸಿರ್ಬೇಕಾದ್ರೆ ಅವ್ರಿಗೆ ಇದ್ರ ಮೇಲೆ ಸೆಲ್ಫ್ ತನ್ನ ಮೇಲೆ ಜಾಸ್ತಿ ನಂಬಿಕೆ ಇರೋದ್ರಿಂದ ಆ ಕರ್ತಂದ ಒಂದು ಬಲದ ಒಂದು ಅವಶ್ಯಕತೆ ಏನಿಲ್ಲ ಅವ್ರಿಗೆ, ಅವ್ರಿಗೆ ಅನಿಸೇ ಇರೋದಿಲ್ಲ. ಅದನ್ನ ನೋಡ್ಬೇಕಾದ್ರೆ ತಾವೇ ಚೆನ್ನಾಗಿದ್ದೀರಿ ಅಂತ ಏನಾಗಿರ್ತಾರೆ ಅವ್ರಿಗೆ ಆ್ಯಟಿಟ್ಯೂಡಲ್ಲಿ ಇರ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇವತ್ತಿನ ಅನಿತಾ ಸ್ಟರ್
ಓದ್ತೀನಿ ಬಿಡ್. ಕರ್ತನ ಜನರಲ್ಲಿ ಅಪು ಅದೇನಾ? ಅಲ್ಲ ಅಲ್ಲ ಇದು.
ನೆಕ್ಸ್ಟ್ ಪ್ಯಾರಾಗ್ರಾಫ್
ಆದರೆ ಸತ್ಯವು ಒಳ್ಳೆಯ ಹಾಗೂ ಪ್ರಾಮಾಣಿಕ ಮನಸ್ಕರಿಂದ ಅಂಗೀಕಾರವಾಗಿ ಅದರ ನ್ಯಾಯಯುತವಾದ ಫಲಗಳನ್ನು ತರುವಾಗ ಮತ್ತು ಕರ್ತನ ಜನರು ಆತನ ಪವಿತ್ರಾತ್ಮನಲ್ಲಿ ಪಾಲುಗಾರರಾಗುವಾಗ ಸ್ವಾಭಾವಿಕವಾಗಿ ಬಲವಾಗಿದ್ದರೂ ಬಲಹೀನರಾಗಿದ್ದರೂ ಅವರು ಆ ಮೂಲಕ ವಾಗಿ ಸ್ವಸ್ಥವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಳ್ಳುವರು. ಅವರ ನಿರ್ಣಯಗಳು ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತವೆ, ಹೆಚ್ಚು ಸತ್ಯವಾಗಿರುತ್ತವೆ, ಹೆಚ್ಚು ನಂಬಿಕೆಗೆ ಅರ್ಹವಾಗಿರುತ್ತವೆ. ಯಾಕೆಂದರೆ ಅವರ ಮನಸ್ಸಿನ ಮುಂದೆ ಎಲ್ಲದಕ್ಕಿಂತ ಮೊದಲು ಅವರು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಬಗ್ಗೆ ಕರ್ತನ ಮಾತುಗಳ ಸ್ಪಷ್ಟವಾದ ಮಾರ್ಗದರ್ಶನ ಹೊಂದಿರುತ್ತಾರೆ. ಈ ಮಾರ್ಗದರ್ಶನವು ಜೀವನದ ಗುರಿಯ ಬಹುಮಟ್ಟಿನ ಎಲ್ಲಾ ಲಕ್ಷಣಗಳನ್ನು ಹೊಂದಿರುತ್ತವೆ. ಕರ್ತನನ್ನು ತಮ್ಮ ಬೋಧಕನು, ಶಿಕ್ಷಕನು ಎಂದು ಒಪ್ಪಿಕೊಂಡಿರುವವರು ಮತ್ತು ತಂದೆಯ ಚಿತ್ತಕ್ಕೆ ವಿಧೇಯರಾಗುವ ಆತನ ವಿಧೇಯತೆಯ ಆತ್ಮನನ್ನು ಉಳ್ಳವರು ಸ್ವಸ್ಥವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಂಡಿರುತ್ತಾರೆ. ಯಾಕೆಂದರೆ ಅವರು ಕೇವಲ ತಮ್ಮ ಸ್ವಂತ ತಿಳುವಳಿಕೆಗಳ ಪ್ರಕಾರ ಸ್ವಯಂ ನಿರ್ಣಯಗಳನ್ನು ನಂಬುವವರಲ್ಲ. ಆದರೆ ಜೀವನದ ದೈವಘಟಿತ ಬದಲಾವಣೆಗಳಲ್ಲಿ ಅವರುಗಳು ಮನುಷ್ಯಾತೀತ ವಿವೇಕದ ಮಾರ್ಗದರ್ಶನವಿಲ್ಲದವರಂತೆ ಸಂಕಟಗಳ ಪಾಶಕ್ಕೆ ಸಿಲುಕಿಕೊಳ್ಳದೆ ಕರ್ತನ ಮಾರ್ಗದರ್ಶನಕ್ಕೆ ವಿಧೇಯರಾಗಿ ಸಂರಕ್ಷಿಸಲ್ಪಟ್ಟಿರುತ್ತಾರೆ. ಆಯ್ತು.
ಥ್ಯಾಂಕ್ ಯು ಸ್ಟರ್. ಸೊ ಅದಕ್ಕೆ ಏನ್ರಿ ಯಾರಿಗೆ ದೇವರು ಪವಿತ್ರಾತ್ಮ ಕೊಟ್ಟಿರ್ತಾರೋ ಏನ್ರಿ ಅವರಲ್ಲಿ ನಾವೇನಪ್ಪ ನೋಡ್ಬೋದು ಅಂದರೆ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತಂದರೆ ಅವರು ತೊಗೊಳೋಂಥ ಡಿಸಿಷನ್ಸ್ಗಳು ಅಥವಾ ಜಡ್ಜ್ಮೆಂಟ್ಗಳು ತುಂಬ ಕ್ಲಿಯರಾಗಿರ್ತದೆ, ಆಮೇಲೆ ತುಂಬ ಸ್ಪಷ್ಟವಾಗಿರ್ತಿರ್ತಾರೆ. ಅಂದ್ರೆ ಅದರಲ್ಲಿ ಗೊಂದಲಗಳು ಏನ್ರಿ ಬೇರೆ ಥರ ಏನಾಗಿಲ್ಲ, ಮ್ಯಾಟರ್ಗಳು ಏನಾಗಿರಲ್ಲ ಇರೋದಿಲ್ಲ. ಅಂದ್ರೆ ಲೌಕಿಕವಾಗಿರೋಂಥದ್ದು ಇರಲ್ಲ. ಅದರ ಏನ್ರಿ ದೇವ್ರ ವಿಚಾರದಲ್ಲಿ ದೇವರಿಗೆ ಮೆಚ್ಚುಗೆ ಥರ ಏನಿರ್ತದೆ ಅದು ಕ್ಲಿಯರ್, ಅದು ನಮ್ಮ ಕಣ್ಣು ಮುಂದೆ ಕ್ಲಿಯರಾಗಿ ಏನಾಗ್ತಾರೆ ಅದು ಗೊತ್ತಾಗ್ತಾರೆ ನೋಡ್ತೀನಿ. ಸೊ ಏನಿದೆ ಜಗತ್ತು ಅದನ್ನು ನೋಡಿ ಅತ್ಯಾಶ್ಚರ್ಯ ಪಡೋ ರೀತಿಯಲ್ಲಿ ಅಥವಾ ಐಡೆಂಟಿಫೈ ಮಾಡೋ ರೀತಿಯಲ್ಲಿ ಏನಾಗಿರ್ತಾರೆ ಅವರು ಇರ್ತಾರೆ ಆ ಒಂದು ಸ್ಥಳದಲ್ಲಿ ಅಥವಾ ಆ ಒಂದು ಡಿಸಿಷನ್ ತೊಗೊಂಡಂಥ ಸಂದರ್ಭಗಳಲ್ಲಿ ಅಥವಾ ಬೇರೆ ಯಾರಾದರೂ ಲೌಕಿಕವಾದಂಥ ವ್ಯಕ್ತಿಗಳ ಡಿಸಿಷನ್ ತೊಗೊಂಡಿದ್ದರೆ ಅವರು ಬೇರೆ ಥರನೇ ತೊಗೊಂಡಿರೋದು. ಆದರೆ ಇವ್ರು ತೊಗೊಳೋಂಥ ಡಿಸಿಷನ್ಗಳು ಹೆಂಗಿರ್ತಾರೆ ಅಂತಂದರೆ ಅದೇನ್ರಿ ಅದು ಏನ್ರಿ ತುಂಬ ಅತ್ಯಾಶ್ಚರ್ಯವಾಗಿರ್ತಾರೆ. ಯಾಕಪ್ಪ ಅಂತಂದರೆ ಇವ್ರು ತೊಗೊಳೋಂಥ ಎಲ್ಲ ಡಿಸಿಷನ್ಸ್ ಹೆಂಗಿರ್ತಂದರೆ ಇದು ಗೈಡೆಡ್ ಬೈ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಆಧಾರದ ಮೇಲೆ ದೇವ್ರ ವಾಕ್ಯ ಹೆಂಗೆ ಹೇಳ್ತೋ ಅದ್ರ ಮೇಲೆ ಅವ್ರು ತೊಗೊಳೋ ಡಿಸಿಷನ್ಸ್ ಇರೋದ್ರಿಂದ ಹೆಂಗಿರ್ತಾರೆ ಅಂದರೆ ಅದು ತುಂಬ ಏನ್ರಿ ಬೆಲೆ ಉಳ್ಳಂಥದ್ದು, ಯೋಗ್ಯವಾದ ಥರ ಏನಾಗಿರ್ತಾರೆ ದೇವ್ರ ದೃಷ್ಟಿಯಲ್ಲಿ ಇರ್ತಾರೆ. ಅದ್ರ ಲೋಕದವ್ರು ಏನು ಮಾಡ್ಕೋಲ್ಲ ಈ ಥರ ನೋಡ್ಕೋಲ್ಲ, ಎಲ್ಲ ಸೆಲ್ಫಿಶಾಗೆ ತಮ್ಮದೇ ಒಂದು ಬೆನಿಫಿಟ್ ಏನು ಸಿಗ್ತಾರೆ ಅಂದ್ಬಿಟ್ಟು ಫಸ್ಟ್ ಏನು ಮಾಡ್ತಾರೆ ಅದರಲ್ಲಿ ಅಲ್ಲ ನೋಡೋದ್ರಿಂದ ಆ ಡಿಸಿಷನ್ಸ್ಗೆ ಹೆಂಗಿರ್ತಾರೆ ಇದು ಟೋಟಲಾಗೆ ಆಪೋಸಿಟ್ ಆಗಿರೋ ಥರ ಇರ್ತಾರೆ. ಅದರ ಸೊ ಒನ್ ಆಫ್ ದ ಇನ್ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇಂದ ಹೆಂಗಪ್ಪ ಕಂಡು ಅಂದರೆ ಅವ್ರು ಮಾಡೋಂಥ ಏನ್ರಿ ಡಿಸಿಷನ್ಸ್ ಜಜ್ಮೆಂಟ್, ಅದರ ಅವ್ರ ಜಜ್ಮೆಂಟ್ಗಳು ಹೆಂಗಿರ್ತಾರೆ ಅಂತಂದರೆ ಏನ್ರಿ ಒಂದು ಸತ್ಯವೇದ ಅನುಗುಣವಾಗಿರ್ತಾರೆ. ಉದಾಹರಣೆ ನೋಡ್ಬೇಕಾದ್ರೆ ಏನೋಪ್ಪ ಇವಾಗ ಫರಿಸಿಯರ್ ಸದಸ್ಯರೆಲ್ಲ ಏನು ಮಾಡೋರು ಅಂತಂದರೆ ಈ ಒಂದು ಸುಂಕದವ್ರನ್ನ ಏನ್ರಿ ಈ ಪಾಪಿಗಳನ್ನು ಕುಡುಕರನ್ನ ಅದರ ಇವ್ರನ್ನೆಲ್ಲ ಏನು ಮಾಡೋರು ಅಂದರೆ ಒಂಥರ ಕೀಳ್ಬಾಗೆ ಕನ್ಸಿಡರ್ ಮಾಡೋರು, ಏ ಇವರೆಲ್ಲ ದೇವರಾಜ್ಯಕ್ಕೆ ಫಿಟ್ ಅಲ್ಲ, ಯೋಗ್ಯರಲ್ಲ, ಇವರೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಆದರೆ ಕ್ರಿಸ್ತರು ನೋಡ್ಬೇಕ್ರೆ ಇಂಥವ್ರನ್ನ ಅಧಿಕವಾಗಿ ಏನು ಮಾಡಿದ್ದೋ ಆಯ್ಕೆ ಮಾಡಿ, ದೇವರು ಕೂಡ ಅಂಥವ್ರನ್ನೇ ಮಾಡಿ ಸ್ಪೆಷಲಾಗಿ ಆಯ್ಕೆ ಮಾಡಿದ್ದು. ಯಾಕಪ್ಪ ಅಂದರೆ ಅವರಲ್ಲಿ ದೇವರು ಒಂದು ಸೂಪರ್ ಆಗಿರೋಂಥ ಕ್ಯಾರೆಕ್ಟರ್ ಮಾಡ್ತಾರೆ ನೋಡ್ತಾರೆ. ಇದು ಸಾಮಾನ್ಯ ಮನುಷ್ಯನಾಗಿಲ್ಲ, ಅದು ಕಾಣಿಸಿಲ್ಲ. ಅದರ ಸದ್ಯ ನೋಡ್ಬೇಕ್ರೆ ಇಂಥವ್ರಿಗೆ ದೇವರು ಆ ಒಂದು ಸತ್ಯದ ಜ್ಞಾನ ಕೊಡ್ಬೇಕಾದ್ರೆ ಇವರಲ್ಲಿ ಒಳ್ಳೆ ಮಾರ್ಪಾಡುಗಳನ್ನ ತರಬೇಕಾದ್ರೆ ಅವರು ತೋಣಂಥ ನಿರ್ಧಾರಗಳು ಅವರ ಹೆಂಗಿರ್ತಾರೆ ಅಂತಂದರೆ, ಇವನ್ ದೊಡ್ಡ ಜ್ಞಾನಿಗಳು ಕೂಡ ತೊಗೊಳಕಾಗದಂಥ ನಿರ್ಧಾರಗಳು ಹೆಂಗಿರ್ತಾರೆ ಅದಿರ್ತಾ ಅಂತೀನಿ. ಅದು ಜನಗಳ ಮುಂದೆ ಅತಿ ಆಶ್ಚರ್ಯ ತಡಂಥದ್ದಾಗಿರ್ತದೆ ಅದರ. ಸೊ ಇದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅದರ. ಸೊ ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾವ ಟೈಮಲ್ಲಿ ಹೇಗಿರಬೇಕು ಅದರ, ಹೆಂಗೆ ನಡ್ಕೊಬೇಕು ಅದರ, ಈ ಒಂದು ಏನ್ರಿ ಒಂದು ಏನ್ರಿ ಡೆವಲಪ್ಮೆಂಟ್, ಇದು ಗಾಡ್ಸ್ ಗೈಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಲ್ವರ. ಅದಕ್ಕೆ ಪ್ರೀತಿಯು ಏನು ಮಾಡಲ್ವಂತೆ, ಹಾಂ ಹಾಂ, ಸತ್ಯದಲ್ಲಿ ಜಯವಾಗುವುದರಲ್ಲಿ ಸಂತೋಷ ಪಡ್ತದೆ ಅಲ್ವರ ಏನ್ರಿ. ಆಮೇಲೆ ಅನ್ಯಾಯವನ್ನು ಏನ್ರಿ ಏನು ಮಾಡಲ್ವಂತೆ, ಅನ್ಯಾಯ ಜಯಿಸಿದಲ್ಲಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದರಲ್ಲಿ ಸಂತೋಷ ಪಡ್ತದೆ. ಆಮೇಲೆ ಪ್ರೀತಿಯು ಮರ್ಯಾದೆ ಗೆಟ್ಟು ಏನು ಮಾಡೋದಿಲ್ಲ, ನಡೆಯೋದಿಲ್ಲ ನೋಡ್ರ. ಸೊ ಬೇರೆಯವರಾದರೆ ಸತ್ಯಲ್ದಿರೋ ಮರ್ಯಾದೆ ಗೆಟ್ಟು ನಡ್ಬಿಡ್ತಾರೆ, ಆದರೆ ದೇವ್ರ ಮಕ್ಕಳಲ್ಲಿ ಇದೇನಂತಾರೆ ಕ್ಲೀನಾಗಿ ಕಂಡಿದ್ದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂದ್ರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಹಾಂ ಓದಿ ಶ್ವೇತಾ ಅಷ್ಟರ್.
ನಮ್ಮ ಜನಾಂಗವು ಪತನದ ಫಲವಾಗಿ ಪಾಪದಲ್ಲಿ ಮತ್ತು ಅದರ ದಂಡನೆಯಾದ ಮರಣದಲ್ಲಿ ಬಿದ್ದು ಹೋದುದರಿಂದ ನವಗ್ರಹ ಲೋಕವು ವಿವಿಧ ಮಟ್ಟಗಳಲ್ಲಿ ಪರಿಸ್ಥಿತಿ ಮತ್ತು ವಂಶ ಪರಂಪರೆಗಳ ಅನುಸಾರವಾಗಿ ಮಾನಸಿಕವಾಗಿ ದೈಹಿಕವಾಗಿಯೂ ದೃಢತೆ ಇಲ್ಲದಾಗಿದೆ. ಕೆಲವರು ದೈಹಿಕವಾಗಿ ಇತರರಿಗಿಂತ ಕಡಿಮೆ ದೃಢತೆ ಉಳ್ಳವರಾಗಿರುವಂತೆ ಕೆಲವರು ಮಾನಸಿಕವಾಗಿಯೂ ಕಡಿಮೆ ದೃಢತೆ ಉಳ್ಳವರಾಗಿರುತ್ತಾರೆ. ಆದಾಗ್ಯೂ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ರೋಮ 3:10 ಎಂದು ಸುವಾರ್ತೆಯು ತಿಳಿಸುವಂತೆ ಎಲ್ಲರೂ ಸ್ವಸ್ಥತೆ ಇಲ್ಲದವರಾಗಿದ್ದಾರೆ. ಅಲಂಕಾರಕವಾಗಿ ಎಲ್ಲರೂ ಗಾಯಗಳಿಂದಲೂ ಬಾಸಿಂಡಗಳಿಂದಲೂ ನಾರುವ ಮಣ್ಣುಗಳಿಂದಲೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬಾಧಿತರಾಗಿದ್ದಾರೆ. ಯೆಶಾಯ 1:5-6 ನೋಡಿ. ಪಾಪದ ಶಾಪವು ತನ್ನ ಭಾರವಾದ ಕೈಗಳನ್ನು ಸಮಸ್ತ ಮಾನವರ ಮೇಲೆ ಅವರ ಮೈ ಮತ್ತು ಮನಸ್ಸುಗಳ ಮೇಲೆ ಚಾಚಿದೆ.
ಥ್ಯಾಂಕ್ ಯು ಸರ್. ಯಾರಾದರೂ ದಯವಿಟ್ಟು ಏಷ್ಯಾ 1:5-6 ಓದಿ. ಐಜಯ ಫಸ್ಟ್ ಚಾಪ್ಟರ್ 5 and 6.
ಏಕೆ
ಏಕೆ
ದ್ರೋಹವನ್ನು
ಓದಿಷ್ಟು? ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡು ನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ.
ನೋಡ್ರ ಮನುಷ್ಯನ ಸ್ಥಿತಿಗತಿ ಇವತ್ತು ಹೆಂಗಪ್ಪ ಐತೆ ಅಂತಂದರೆ ಏನೂ ಒಳ್ಳೆಯದಿಲ್ಲ. ತಲೆಯಿಂದ ಹಿಡ್ದು ನೆತ್ತಿಯಿಂದ ಹಿಡ್ದು ಪಾದದವ್ರಿಗೆ ಏನಂತಂದ್ರೆ, ಹಾಂ, ತಲೆಯೂ ನೆಟ್ಟಿಗಿಲ್ಲ, ಹೃದಯನೂ ಕೂಡ ನೆಟ್ಟಿಗಿಲ್ಲ, ಮನಸ್ಸು ಕೂಡ ನೆಟ್ಟಿಗಿಲ್ಲ. ಅದಕ್ಕೆ ಏನ್ರಿ ಲೋಕ ಬಂದ್ಬಿಟ್ಟು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇರಲಿ ಅಂತೀನಿ. ಅಂದ್ರ ಸೌಂಡೇ ಇಲ್ಲ, ಮೈಂಡು ಏನಾಗಿಲ್ಲ ನೆಟ್ಟಿಗೆ ಇಲ್ಲ. ಅಂದ್ರ ಇಂಥ ದೇವ್ರ ಮಕ್ಕಳಲ್ಲಿ ಏನ್ರಿ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನು ಮಾಡ್ತಾರೆ ದೇವರು ಹುಟ್ಟಸ್ತಾರ ನೋಡಿದ್ರಿ. ಇದು ಲೋಕದ ದೃಷ್ಟಿಯಲ್ಲಿ ಹೆಂಗಿದೆ ಅತಿ ಆಶ್ಚರ್ಯವಾಗಿದೆ. ಏನಿಲ್ಲಪ್ಪ ಒಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಯೋಸೆಫ್ ಅದರ ಅಣ್ಣ ತಮ್ಮಂದೆಲ್ಲ ಸೇರ್ಬಿಟ್ಟು ಏನು ಮಾಡ್ತಾರೆ ಅವ್ರನ್ನ ಎಲ್ಲಿಗೆ ಮಾರ್ಬಿಡ್ತಾರೆ, ಐಗುಪ್ತ ದೇಶಕ್ಕೆ ಮಾರ್ಬಿಡ್ತಾರೆ. ಅದರ 44 ಮನೇಲಿ ಇರ್ತಾರೆ, ದಾಸನಾಗಿರ್ತಾನೆ. ಅದರ ಒಳ್ಳೆ ಕೆಲಸ ಮಾಡಿದ ಅವರ ಯಜಮಾನನ ರೆಕಗ್ನೈಸ್ ಮಾಡಿ ಎಲ್ಲ ಅಧಿಕಾರ ಕೊಟ್ಟಿರ್ತಾನೆ. ಅದೇ ಅವ್ರ ಹೆಂಡತಿ ಅವ್ರ ಮೇಲೆ ಕೆಟ್ಟ ದೃಷ್ಟಿ ಹಾಕ್ಬೇಕಾದ್ರೆ ಯೋಸೆಫ್ ಅದ್ರ ಜೊತೆಗೆ ಅದು ಸಮರ್ಥನಾಗಿ ಅದರ ಕೋಆಪ್ರೇಟ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಅರೆ ಯೋಸೆಫ್ ಏನು ಮಾಡೋಕ್ಕೋಗಿಲ್ಲ, ಅದನ್ನು ಕೋಪರೇಟ್ ಮಾಡಿ ನಡೆದಿಲ್ಲ. ಯಾಕೆ ಅಂದರೆ ಇದು ಯಹೋವನ ದೃಷ್ಟಿಯಲ್ಲಿ ಏನ್ರಿ ತಪ್ಪು ಅಂತ ಗೊತ್ತಿದ್ದು ಏನು ಮಾಡ್ತಾನೆ, ಆ ಸನ್ನಿವೇಶನ ಬಿಟ್ಟು ಏನು ಮಾಡ್ತಾನೆ ಹೊರಗಡೆ ಓಡೋಗ್ತಾನೆ ಅದರ. ಸೊ ಇದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಬೇರೆ ಯಾರು ಲೋಕ ಜನಗಳಾಗಿದ್ರೆ ಏನು ಮಾಡೋದು, ಇದು ಅಡ್ವಾಂಟೇಜ್ ಏನು ಮಾಡಿದ್ರು ತೊಗೊಂಡಿರೋರೇನ. ಆದರೆ ದೇವರ ಮಕ್ಕಳುಗಳಲ್ಲಿ ಈ ಒಂದು ಜಜ್ಮೆಂಟು ತೊಗೊಳಂಥದ್ದು ಹೆಂಗಿರ್ತಂದೆ, ಜನಗಳಿಗೆ ಅತ್ಯ ಆಶ್ಚರ್ಯವಾಗಿರ್ತಾರೆ ಅದರ, ರೋಚಕವಾಗಿರ್ತಾರೆ ಅದರ. ಏನಪ್ಪ ಇಂಥ ಇದರಲ್ಲೂ ಕೂಡ ಏನ್ರಿ ದೇವರಿಗೆ ನಂಬಿಕಸ್ಥರಾಗಿದ್ದಾರಲ್ಲ ಅಂತ ಬಿಟ್ಟು, ಎಷ್ಟೇ ಒಂದು ಬಾಧೆ ಬರಲಿ, ಎಷ್ಟೇ ಕಷ್ಟ ಸಂಕಟ ಬರಲಿ, ದೇವರು ಮಾತ್ರ ಬಿಟ್ಕೊಡೋಂಥದ್ದು ಏನಾಗಿಲ್ಲ ಗುಣಗಳು ಅವರಲ್ಲೆಲ್ಲ. ಯೋಬು ಎಂಥ ಕಷ್ಟ ಬಂತು, ಎಂಥ ಸಂಕಟ ಬಂತು, ಎಲ್ಲ ಕಳ್ಕೊಂಬಿಟ್ರು ಅದರ, ಎಂಥ ದೊಡ್ಡ ಮಲ್ಟಿ ಮಿಲಿಯನರ್ ಆದರೂ ಕೂಡ ದೇವರು ನಾಮನೇ ಮಾಡಲಿಲ್ಲ, ಅವರು ತಿರಸ್ಕರಿಸಲಿಲ್ಲ ಅದರ. ಸೊ ಈ ರೀತಿ ಬಾಧೆಗಳು ಕಷ್ಟಗಳು ಸಂಕಟಗಳು ಎಲ್ಲ ಇದ್ದರೂ ಸರಿ, ಏನ್ರಿ ಎಲ್ಲವನ್ನು ಕಳ್ಕೊಂಡ್ರೂ ಸರಿ, ಆ ಒಂದು ಸೌಂಡ್ ಮೈಂಡ್ ಏನಾಗಿರ್ತದೆ ದೇವರಲ್ಲಿ ಒಂದು ಸಮಾಧಾನ ಇರ್ತಾರೆ ಗೊತ್ತಾ, ಇದು ದೇವರ ಪವಿತ್ರ ಆತ್ಮನ ಒಂದು ಫಲ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅನು ಸಿಸ್ಟರ್ ಓದ್ಬೋದಾ?
ಅಂಗಾಂಗಗಳಲ್ಲಿ ಯಾವುದೇ ಒಂದಕ್ಕಾದರೂ ನೋವುಂಟಾದರೆ ಮನಸ್ಸು ಸೇರಿ ಇಡೀ ಶರೀರವು ಪರಿತಪಿಸುತ್ತದೆ ಎಂಬುದು ಎಲ್ಲರಿಗೂ ಚಿರಪರಿಚಿತವಾದ ಸತ್ಯ ಸಂಗತಿಯಾಗಿದೆ. ದೃಢತೆ ಇಲ್ಲದ ದೇಹದಿಂದ ಬೆಂಬಲಿತವಾಗಿರುವ ಮನಸ್ಸು ಪೂರ್ಣವಾಗಿ ದೃಢವಾಗಿರಲು ಸಾಧ್ಯವಿಲ್ಲ. ಅಜೀರ್ಣ ವ್ಯಾಧಿಯಿಂದ ವಿಕ್ಷಿಪ್ತಗೊಂಡ ಉದರವು ಆ ವ್ಯಕ್ತಿಯ ಮನಸ್ಸಿಗೆ ಆತನ ಸಮಸ್ತ ದೈಹಿಕ ರಚನೆಯ ಮೇಲೆ ನೇರವಾದ ಪರಿಣಾಮವನ್ನುಂಟು ಮಾಡುತ್ತದೆ. ಯಾರ ಶ್ವಾಸಕೋಶಗಳು ವ್ಯಾಧಿ ಪೀಡಿತವಾಗಿದೆಯೋ ಆ ವ್ಯಕ್ತಿಯು ಅದಕ್ಕೆ ಅನುಗುಣವಾದ ಮಾನಸಿಕ ಹಾನಿಯನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ಅದರಂತೆ ಇತರ ಅಂಗಾಂಗಗಳು ಅಂದರೆ ಹೃದಯ, ಪಿತ್ತಜನಕಾಂಗ ಮತ್ತು ಮೂತ್ರಪಿಂಡಗಳು ಹಾನಿಗೊಂಡು ತಮ್ಮ ಕೆಲಸಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗದಿದ್ದಲ್ಲಿ ಪ್ರಶ್ನಾತೀತವಾಗಿ ಅದರ ಫಲ ಅಕ್ರಮಗೊಂಡ ರಕ್ತ, ಅಕ್ರಮಗೊಂಡ ನರಗಳ ರಚನೆಯಾಗಿದ್ದು ಇದರ ಕೇಂದ್ರವು ಮೆದುಳು ಆಗಿರುತ್ತದೆ. ಅದರಂತೆ ಮೆದುಳು ನೋವಿನ ಉಪದ್ರವಕ್ಕೆ ಒಳಗಾಗುವಾಗ ಅದಕ್ಕೆ ಅಥವಾ ಅದಕ್ಕೆ ಸರಿಯಾದ ಪೋಷಣೆ ದೊರೆಯದೇ ಇರುವಾಗ ಅಥವಾ ಜಿನುಗುವ ಗ್ರಂಥಿಗಳು, ಅಂಗಾಂಗಗಳು ವಿಫಲಗೊಳ್ಳುವಾಗ ಇತರ ವಿವಿಧ ಕಾರ್ಯಗಳಿಗೆ ತೊಂದರೆಯಾಗುವುದು ಅನಿವಾರ್ಯ. ಮೆದುಳು ಸಮರ್ಪಕ ಸ್ಥಿತಿಯಲ್ಲಿದ್ದಾಗ ಮಾಡಿದಂತಹ ಸರಿಯಾದ ರೀತಿಯಲ್ಲಿ ಯೋಚಿಸಲಾರದು ಮತ್ತು ತರ್ಕಬದ್ಧವಾಗಿ ವಿವೇಚಿಸಲಾರದು. ಮನಸ್ಸಿನ ಅವ್ಯವಸ್ಥೆಯು ಸರ್ವೇ ಸಾಮಾನ್ಯವಾಗಿದ್ದು ಅವ್ಯವಸ್ಥೆ ಎಂಬ ಪದವನ್ನು ಸರಾಸರಿಗೂ ಮೀಸಲಾದ ಸ್ವಸ್ಥತೆ ಇಲ್ಲದ, ಸಮತೋಲನವಿಲ್ಲದ, ತೀವ್ರವಾದ ಸಂದರ್ಭಗಳಲ್ಲಿ ಅಲ್ಲದೆ ಹೆಚ್ಚಾಗಿ ಉಪಯೋಗಿಸುತ್ತಿಲ್ಲ. ಆದರೆ ಆ ನಿರ್ಣಯಗಳನ್ನು, ತೀರ್ಮಾನಗಳನ್ನು ಯಾರೂ ಪ್ರಶ್ನಿಸುವುದಿಲ್ಲ ಎಂಬುದು.
ಥ್ಯಾಂಕ್ ಯು ಸರ್. ನೋಡಿ ಅಲ್ಲ ದೇಹದ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ನಮ್ಮ ದೇಹದಲ್ಲಿ ಯಾವ್ದಾರ ಒಂದು ಅಂಗಕ್ಕೆ ಏನಾರ ತೊಂದರೆ ಆದರೆ ಏನಾಯ್ತದೆ, ಇದು ದೇಹದಲ್ಲಿ ಮಿಕ್ಕಿದ ಎಲ್ಲ ಅಂಗಗಳಿಗೆ ಎಫೆಕ್ಟ್ ಆಗ್ತದೆ. ಎಸ್ ಎಫೆಕ್ಟ್ ಆಗ್ತದೆ ಅದರ. ಉದಾಹರಣೆ ಕೊಡ್ತಾರೆ ಏನಪ್ಪಾ ಅಂತ ಹೇಳ್ತಾರೆ ಅಂತಂದರೆ, ಒಂದು ಸೌಂಡ್ ಮೈಂಡು ಅದು ಇರೋದು ಎಷ್ಟು ಯೂಸ್ಫುಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಏನು ಮಾಡ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಲ್ವರ. ಮೈಂಡು ಸರಿಯಾಗಿದ್ದರೆ ಬಾಡಿ ಏನಾಗಿರ್ತಾರೆ ಸರಿಯಾಗಿರ್ತಾರೆ. ಮೈಂಡೇ ಸರಿ ಇಲ್ಲ ಅಂತಂದರೆ ಬಾಡಿ ಏನಾಗಲ್ಲ ಸರಿಯಾಗಿರಲ್ಲ ಅದರ. ಅದೇ ಥರ ಬಾಡಿ ಸರಿ ಇದ್ಬಿಟ್ಟು ಏನ್ರಿ ಸರಿ ಏನ್ರಿ ಮೈಂಡು ಸರಿಯಾಗಿಲ್ಲ ಬಾಡಿ ಎಲ್ಲ ಚೆನ್ನಾಗಿರ್ತಾರೆ ಅಂತಂದ್ರೆ ಅದು ಕೂಡ ಇರೋಕ್ಕೆ ಏನ್ರಿ ಸಾಧ್ಯ ಇಲ್ಲ. ಅದೇ ಥರ ಮೈಂಡ್ ಮಾತ್ರ ಚೆನ್ನಾಗಿದೆ ಬಾಡಿ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ದಿರೋಕ್ಕೆ ಸಾಧ್ಯ ಅಂತಂದ್ರೆ ಹಂಗೂ ಕೂಡ ಸಾಧ್ಯ ಇಲ್ಲ. ಎರಡೂ ಏನಾಗಬೇಕು ಕೋಆರ್ಡಿನೇಟ್ ಮಾಡಬೇಕು ಅಂತ ಹೇಳ್ತಾರೆ ಅದರ. ಉದಾಹರಣೆಗೆ ಏನ್ರಿ ಇವಾಗ ಯಾರಿಗಾರೋ ಒಬ್ಬರಿಗೆ ಹೊಟ್ಟೆ ನೋವು ಬಂತು ಅಂದರೆ ಬರೀ ಹೊಟ್ಟೆಗೆ ಮಾತ್ರ ನೋವು ಬರ್ತಾರಾ ಅಂತಾನೆ ಇಲ್ಲ ರೀ, ಆ ದೇಹದಲ್ಲಿ ಏನು ಮಾಡ್ತಾರೆ ಎಲ್ಲ ಅಂಗಗಳಿಗೆ ಏನಾಗ್ತಾರೆ ಎಫೆಕ್ಟ್ ಆಗ್ತಾರೆ ಅಲ್ವರ. ಏನು ರೀ ಒಂದು ಸತಿ ಹೊಟ್ಟೆ ನೋವು ಬರೋಕ್ಕೆ ಶುರು ಆದರೆ ಏನಾಗ್ತಾರೆ ಇಂಡೈರೆಕ್ಟಾಗಿ ಅದು ಇಂಪಲ್ಸು ನೆಗೆಟಿವ್ ಎಲ್ಲ ಹೋಗ್ತಾರೆ ಅಂದರೆ ಮೈಂಡಿಗೆ ಹೊಡೆಯೋಕ್ಕೆ ಶುರು ಆಗ್ತಾರೆ. ಮೈಂಡಿಗೆ ಯಾವಾಗ ಹೊಡಿತಾರೋ ಬೇರೆ ಅಂಗಗಳೆಲ್ಲ ತನ್ನ ಪರ್ಫಾರ್ಮೆನ್ಸ್ಗಳು ಮಾಡೋಕ್ಕೆ ಏನಾಗಲ್ಲ ಆಗಲ್ಲ, ಎಲ್ಲ ಕಾನ್ಸಂಟ್ರೇಷನ್ ಆಗ್ತಾರೆ ಇದರಲ್ಲೇ ಇರ್ತದೆ ಅಲ್ವರ. ಸೊ ಅದರಿಂದ ಎಲ್ಲ ಅಂಗಗಳು ಏನಾಗ್ತಾರೆ ಇಂಟರ್ಡಿಪೆಂಡೆಂಟ್ ಅಲ್ವರ. ಅದೇ ಥರ ಒಂದು ಕಿಡ್ನಿ ಫೇಲ್ಯರ್ ಆಗಿಬಿಟ್ರೆ ಅಥವಾ ಹಾರ್ಟ್ ಫೇಲ್ಯರ್ ಆಗಿಬಿಟ್ರೆ ಲಿವರ್ ಸರಿ ಕೆಲಸ ಮಾಡಿಲ್ಲ ಅಂತಂದರೆ ಏನ್ರಿ ಇದು ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗಲ್ವಾ ಅಂತಂದರೆ ಬ್ರೈನ್ಗೆ ಏನಾಗ್ತದೆ ಡೆಫಿನೆಟಾಗಿ ಎಫೆಕ್ಟ್ ಆಗ್ತಾರೆ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಎಲ್ಲ ಅಂಗಗಳು ಕೆಲಸನೇ ಮಾಡ್ತಾ ಇದ್ದೀವಿ, ಬ್ರೈನ್ ಮಾತ್ರ ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದು ಇಲ್ಲ ರೀ ಅದರ. ಸೊ ಇವೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಮೇನಾಗಿ ನಮ್ಮ ಬ್ರೈನ್ ಏನಾಗಿರಬೇಕು ಅದು ಕ್ಲೀನಾಗಿರಬೇಕು ಅಂತ ಹೇಳ್ತಾರೆ ಅದರ. ಆದರೂ ಮೇಜರಾಗಿ ಎಫೆಕ್ಟು ಯಾವ್ದ್ರ ಮೇಲಪ್ಪ ಬೀಳ್ತಾರೆ ಅಂದರೆ ನಮ್ಮ ಆರ್ಗನ್ಸ್ ಮೇಲೆ ಬೀಳ್ತಾರೆ. ಇವಾಗ ಏನಿಲ್ಲ ಇವಾಗೆಲ್ಲ ಎಲ್ಲ ಕಾಲದಲ್ಲಿ ಇವಾಗೆಲ್ಲ ಜಾಗದಲ್ಲಿ ಶುಗರ್ಗಳು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಶುಗರ್ ಅಂತಂದ್ರೆ ಏನಪ್ಪ ಪ್ಯಾಂಕ್ರಿಯಾಸು ಸರಿಯಾಗಿ ಇನ್ಸುಲಿನ್ ಏನು ಮಾಡಲ್ಲ ಜನರೇಟ್ ಮಾಡದಿರೋದೆ ಒಂದೇನು ಶುಗರ್ ಗ್ಲುಕೋಸ್ಗೆ ಕಾರಣ ಅಂದ್ರೆ ಸಿ ಇದು ಏನಕ್ಕೆ ಪ್ಯಾಂಕ್ರಿಯಾಸ್ ಏನಕ್ಕೆ ಸರಿಯಾಗಿ ಫಂಕ್ಷನ್ ಮಾಡಲ್ಲ ಅಂತಂದರೆ ನಮ್ಮ ಒಳ ಅಂಗಗಳು ಏನು ಮಾಡ್ತವೆ ಗೊತ್ತಾ ಇದೆಲ್ಲ ಇನ್ವಾಲಂಟ್ರಿ ಮಸಲ್ಸ್ ರೀ ಆದರೆ ಇನ್ವಾಲಂಟ್ರಿ ಮಸಲ್ಸ್ ರೆಸ್ಟ್ ಹೆಂಗಪ್ಪ ತಗೊತದೆ ಅಂತಂದರೆ ಕತ್ತಲಲ್ಲಿ ಇದು ಫಂಕ್ಷನ್ಸ್ ಏನು ರೀ ತುಂಬ ಕಮ್ಮಿ ರೀ ಬೆಳಿಗ್ಗೆ ಹೊತ್ತು ಸೂರ್ಯನ ಬೆಳಕಿರಬೇಕಾದ್ರೆ ಆವಾಗ ಈ ಫಂಕ್ಷನ್ಸ್ ಏನು ರೀ ತುಂಬ ಮೆಟಬಾಲಿಸಮ್ ಎಲ್ಲ ಜಾಸ್ತಿ ಆಗ್ತಾ ಇರ್ತಾರೆ ಮಲ್ಗ ಟೈಮಲ್ಲಿ ಇದು ಫಂಕ್ಷನ್ಸ್ ತುಂಬ ಕಮ್ಮಿ ಇರೋದ್ರಿಂದ ಆ ಟೈಮಲ್ಲಿ ಈ ಆರ್ಗನ್ಸಲ್ಲಿ ಏನು ಮಾಡೋದು ರೆಸ್ಟ್ ಮಾಡೋದು ಆ ಟೈಮಲ್ಲೂ ಕೂಡ ಈ ಆರ್ಗನ್ಸ್ಗಳಿಗೆ ಕೆಲಸ ಕೊಟ್ಟರೆ ಏನು ರೀ ಒಂದು ಪೀಸ್ಫುಲ್ಲಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ಈ ಆರ್ಗನ್ಗಳಿಗೆ ಏನು ಮಾಡ್ದಂಗೆ ಡಿಸ್ಟರ್ಬ್ ಮಾಡಿ ಡಿಸ್ಟರ್ಬ್ ಮಾಡಿ ಡಿಸ್ಟರ್ಬ್ ಮಾಡಿ ಏನು ಮಾಡ್ದಂಗೆ ಅಲ್ಲಿ ನಿದ್ದೆಯಲ್ಲಿ ಅಭ್ಯಸ್ದಂಗೆ ಹೇಗೆ ಅದರ ಒಂದು ನೈಟಲ್ಲಿ ಊರಿಗೆ ಜರ್ನಿ ಪ್ರಯಾಣದಲ್ಲಿ ಇಳ್ಕೊಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಮಾಮೂಲಿ ಸೀಟು ಕೂತ್ಕೊಂಡು ಹೋಗ್ತಾ ಇರ್ತೀರಿ ಆವಾಗ ಬಸ್ ಸ್ಟಾಪ್ ಬಂದಾಗ ಲೈಟ್ ಆನ್ ಮಾಡ್ತಾನೆ ಇರ್ತಾನೆ ಆಫ್ ಮಾಡ್ತಾನೆ ಇರ್ತಾನೆ ಬೆಲ್ ಹೊಡಿತಾ ಇರ್ತಾನೆ ವಿಜಿಲ್ ಹೊಡಿತಾ ಇರ್ತಾನೆ ಬನ್ನಿ ಬನ್ನಿ ಟಿಕೆಟ್ 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 ಕೂಗಾಡ್ತಾನೆ ಇರ್ತಾನೆ ಆವಾಗ ಏನು ರೀ 8 ಅವರ್ ಗಾಡಿ ಇಲ್ಲ ಅಂತ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ನೆಮ್ಮದಿ ನಿದ್ದೆ ಮಾಡೋಕ್ಕಾಯ್ತದ ನಿಂದು ಮಾಡೋಕ್ಕಾಗಲ್ಲ ಒಂದು ಡಿಸ್ಟರ್ಬ್ಡ್ ಸ್ಲೀಪ್ ಆ ಡಿಸ್ಟರ್ಬ್ಡ್ ಸ್ಲೀಪಿಂದ ಹೆಂಗೆ ಎಫೆಕ್ಟ್ ಆಗ್ತಾರೆ ಮಕಾನು ಒಂದು ಏನಾಗಿಲ್ಲ ಕಳೆ ಆಗಿರಲಿಲ್ಲ ಯಾಕಪ್ಪ ಅಂದರೆ ಮೈಂಡ್ ಏನಾಗಿಲ್ಲ ಒಂದು ಪರ್ಫೆಕ್ಟಾಗಿ ರೆಸ್ಟು ತೊಗೊಂಡಿಲ್ಲ ಅಂದರೆ ಇದೆಲ್ಲ ಎಫೆಕ್ಟ್ ಏನಾಗ್ತಂದರೆ ಆರ್ಗನ್ಸ್ ಬಂದುಬಿಡ್ತಾರೆ ಅವಾಗ ಆರ್ಗನ್ಸು ಹೈ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ ಮಾಡಿ 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 ಒಂದಿನ ಏನಾಗ್ತದೆ ಕೊಲಾಪ್ಸ್ ಆಗಿಬಿಡ್ತಾರೆ ಅಂದ್ರೆ ನಿಮ್ಗೆ ಏನು ಮಾಡ್ಬೋದು ನಮ್ಮ ಕೈಲಿ ಇವಾಗ 8 ಅವರ್ ಕೆಲಸ ಮಾಡಿಸ್ಬೋದಪ್ಪ ನಮ್ಮ ಕೈಲಿ ಆಗೋದೇ ಇಲ್ಲ ಅಂದ್ರೆ ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ನೀನು 25 ಕೆಜಿ ಬ್ಯಾಗ್ ಎತ್ಕೊಬೇಕು ಎತ್ಕೊಂಡ್ಲೇಬೇಕು ನನಗೆ ಗೊತ್ತಿಲ್ಲ ನೀನು ಎತ್ಕೊಂಡು ಹೋಗ್ಲೇಬೇಕು ಅಂದ್ರೆ ನಾವೇನು ಮಾಡ್ತೀರಿ ಎತ್ತೋದಕ್ಕೆ ಪ್ರಯತ್ನ ಮಾಡ್ತೀರಿ ಕಷ್ಟಪಡ್ತೀರಿ ಆಗಲೇ ಇಲ್ಲ ಏನು ಮಾಡ್ತೀರಿ ಒಂದಲ್ಲ ಒಂದು ಪಾಯಿಂಟಲ್ಲಿ ಕೊಲ್ಯಾಪ್ಸ್ ಆಗಿಬಿಡ್ತೀರಿ ಅದೇ ಥರ ಈ ಆರ್ಗನ್ಸ್ಗಳು ಕೊಲ್ಯಾಪ್ಸ್ ಆಗೋದು ಯಾವಾಗ ಕೊಲ್ಯಾಪ್ಸ್ ಆಗ್ಬೋದು ಇದು ಫಂಕ್ಷನ್ ಮಾಡೋಕ್ಕೆ ಆಗಲ್ಲ ಅದರಿಂದ ಏನು ರೀ ಒಂದು ಮೈಂಡ್ನ ಫ್ರೀಯಾಗಿ ಇಟ್ಕೊಳೋದು ತುಂಬ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ಕೊತಾ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಮ್ಯಾಕ್ಸಿಮಮ್ 7 o'clockಕ್ಕಿಂತ ಮುಂಚೆ ಊಟ ಮಾಡಿಬಿಡಿ ಅಂತ ಹೇಳ್ತಾರೆ 8-9 ಗಂಟೆಗೆಲ್ಲ ನಿದ್ದೆನೇ ಮಾಡಿಬಿಡಿ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಮಿನಿಮಮ್ 8 ಅವರ್ಸ್ ನಿದ್ದೆ ಇರಬೇಕು ಅಂತ ಹೇಳ್ತಾರೆ ಸರಿ ಇದೇನಕ್ಕಪ್ಪ ಇಲ್ಲಿ ನಮ್ಮ ಎಕ್ಸಾಂಪಲ್ ಹೆಂಗೆ ತೊಗೊಂಡಿರೋ ಅಂದರೆ ನಮ್ಮ ಒಂದು ಸ್ಪಿರಿಚುವಲ್ ಮೈಂಡ್ ಯಾರ ಒಂದು ಸೌಂಡ್ ಮೈಂಡ್ ಏನಾಗಿರಬೇಕು ನಮ್ಮಲ್ಲಿ ಇದ್ದರೆ ನಮ್ಮ ದೇಹಕ್ಕೆ ಒಳ್ಳೆ ಆರೋಗ್ಯ ರೀ ಆವಾಗ ಆರೋಗ್ಯನ ಏನು ರೀ ಒಂದು ಸ್ಪಿರಿಚುವಲಾಗಿ ನಾವೇನಾಗಿರ್ತೀರಿ ಹೆಲ್ತಿಯಾಗಿರ್ತೀರಿ ಆವಾಗ ಆ ಮೈಂಡಲ್ಲಿ ದೇವರು ಕೂಡ ಕಾನ್ಸಂಟ್ರೇಟ್ ಮಾಡಿ ದೇವರಲ್ಲಿ ಹೆಚ್ಚಿನಾಗಿ ಏನು ಮಾಡ್ಬೋದು ನಾವು ಬೆಳಿಬೋದು ನಮ್ಮಲ್ಲೇ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇಲ್ಲ ಅಂತಂದರೆ ಅವಾಗೇನಾಗ್ತೀರಿ ಇಟ್ ವಿಲ್ ಬಿ ಎ ವೆರಿ ಡಿಸ್ಟರ್ಬ್ಡ್ ಮೈಂಡ್ ಯೇಸು ಹೇಳ್ತಾರೆ ಒಬ್ಬ ಮನುಷ್ಯ 2 ಯಜಮಾನರನ್ನ ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನು ಒಬ್ಬನ್ನ ಮೆಚ್ಚಿಸ್ತಾನೆ ಇನ್ನೊಬ್ಬನ ಮೆಚ್ಚಿಸೋದಕ್ಕೆ ಆಗೋದಿಲ್ಲ ಅವಾಗ ಏನಾಗೋದು ಕಾನ್ಫ್ಲಿಕ್ಟ್ಗಳು ಏನಾಗೋದು ಬರೋದು ನೋಡ್ಬೇಕಾದ್ರೆ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇದು ದೇವ್ರ ವಾಕ್ಯದ ಅನುಗುಣವಾಗಿ ನಾವು ಡಿಸಿಷನ್ ತೊಗೊಳಕಾಗಿದ್ದು ಅಂದರೆ ಏನ್ರಿ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿತ್ತು ಅಂದರೆ ಆವಾಗ ನಮ್ಮ ಒಂದು ಏನ್ರಿ ಡಿಸಿಷನ್ಗಳು ಹೆಂಗಿರ್ತಾರೆ ಏನ್ರಿ ನಾವು ತೊಗೊಳೋಂಥದ್ದು ನಮಗೆ ಹಗುರವಾಗಿ ಅನಿಸ್ತದೆ ಇಲ್ಲ ಅಂದರೆ ದಟ್ ವಿಲ್ ಬಿ ವೆರಿ ಟಫ್ ಡಿಸಿಷನ್ಸ್ ಓಕೆನಾ ನಾವು ಲಿನ್ಸನ ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಕಂಟಿನ್ಯೂ ಮಾಡೋಣ ಓಕೆನಾ ಸರಿ ಯಾರಿಗ ಡೌಟ್ಸ್ ಏನೋ ಕ್ವೆಶನ್ಸ್ ಏನೋ ಇದೆಯಾ ಯಾರಿಗೇನೋ ಪ್ರಶ್ನೆಗಳಿದೆಯಾ
ಇಲ್ಲ ಬ್ರದರ್.
ಸರಿ ಓಕೆ ಸರಿ ಆಗಲಿ.